ಸೋಮ ಸ್ಮರಣಾದ್ಭವೇ. ಈ ಶ್ಲೋಕ ಆ ಶ್ಲೋಕ ನೋಡಬೇಕಾಗ. ಹನುಮಂತನಿಗೆ ಪರಮಾತ್ಮ ತುಂಬಾ ಬುದ್ಧಿ ಕೊಟ್ಟಿದ್ದಾನೆ. ಅದಕ್ಕೆ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ, ಅವನು ಪೂಜೆ ಮಾಡಿದ್ರೆ ಬುದ್ಧಿ ಬರಬೇಕು, ನಮಗೆ ಅಷ್ಟು ಕೊಟ್ಟಿದ್ದ. ಹನುಮಂತನ ಸ್ಮರಣೆ ಮಾಡಿದ್ರೆ ಬುದ್ಧಿ ಬರಬೇಕು, ಅಷ್ಟು ಬುದ್ಧಿಯನ್ನು ಹನುಮಂತನಿಗೆ ಕೊಟ್ಟಿದ್ದಾನೆ. ಕೇಳಿರ್ತಾರೆ, ನೀರು ತಮ್ಮನೆ ಇಟ್ಕೊಂಡಿದ್ದ ಇನ್ನೊಬ್ರು ಕೇಳಿದ್ರೆ ಅಷ್ಟಿಲ್ಲ ಅಂತ ಹೇಳ್ತಾರೆ. ಬಾವಿ ನೀರು ಹಾಕಲ್ಲ, ಇನ್ನೊಬ್ರಿಗೆ ಕೊಡಕ್ಕೆ ಬೇಕಾದಷ್ಟು ಬರುತ್ತೆ. ಹಿಡಿದಿಟ್ಟ ನೀರಿಗೆ ಲಿಮಿಟ್ ಇದೆ, ಬಾವಿ ನೀರಿಗೆ ಲಿಮಿಟ್ ಇಲ್ಲ, ಜಾಸ್ತಿ ಆಯ್ತು. ದೊಡ್ಡ ಬಾವಿ ಆಗ್ತದೆ ಜಾಸ್ತಿ ಆಗುತ್ತೆ. ಹನುಮಂತ ಜಲ ನಿಧಿ ಎನ್ನ ದಾಟಿದವನು, ಅಂಥ ಬುದ್ಧಿವಂತ. ಆದ್ದರಿಂದ ಎಷ್ಟರ ಸ್ಮರಣೆ ಮಾಡಿದ್ರು ಬುದ್ಧಿ ಕೊಡೋ ಶಕ್ತಿ ಹೊಂದಿದ್ದಾನೆ ಅಂತ ಬೃಹವಂತನು ಬುದ್ಧಿ ಕೊಟ್ಟವನು ಪರಮಾತ್ಮ. ಅದಕ್ಕೆ ಯೋ ಮಾಮಜಂ ಅನಾದಿಂಚ ಅಂತ ಅಲ್ಲಿ ಹೇಳಿದ್ದಾನೆ. ಪ್ರಾಣನಿಗೂ ಪ್ರಾಣನಾದವನು ನಾನು ಅಂತ ಹೇಳಿ ಮತ್ತೆ ಬುದ್ಧಿರ್ ನಮ್ಮ ಬುದ್ಧಿನ ಎಲ್ಲೆಲ್ಲೇ ಉಪಯೋಗಿಸ್ತೇವೆ ಈ ಡೆಫಿನೇಷನ್ ಕೇಳಿದ ಮೇಲೆ ಅಪ್ಲೈ ಮಾಡ್ಕೊತಾ ಹೊರಟ್ರೆ ನಮಗೆ ತಕ್ಷಣ ಅರ್ಥ ಆಗಿಬಿಡುತ್ತೆ. ಹೌದು, ಮಧ್ವಾಚಾರ್ಯದ ಬುದ್ಧಿಯ ಶಬ್ದದ ಅರ್ಥ ಅನುಭವಕ್ಕೆ ಬರತಕ್ಕಂತಹ ಅರ್ಥ. ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲ ಅನುಭವಿಸ್ತಕ್ಕಂತಹ ಶ್ರೇಷ್ಠವಾದ ಬುದ್ಧಿ ಶಬ್ದದ ಅರ್ಥವನ್ನ ಅಷ್ಟು ಸುಂದರವಾಗಿ ಕಾರ್ಯಾಕಾರ್ಯ ವಿನಿಶ್ಚಯಾತ್ಮಿಕ ಬುದ್ಧಿ. ರಾಘವೇಂದ್ರ ಸ್ವಾಮಿಗಳ ಪದವನ್ನು ಹಾಗೆ ತಮ್ಮ ವಿವೃತಿಯಲ್ಲಿ ಬರೀತಾರೆ. ಮಧ್ವಾಚಾರ್ಯರ ಕಾಣಿಕೆ ಏನೇನಿದೆ ಭಗವದ್ಗೀತೆಗೆ ಅದನ್ನೇ ಓದಿ ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದವರಿಗೆ ರಾಘವೇಂದ್ರ ಸ್ವಾಮಿಗಳ ವಿವೃತ್ತಿ ಅಂತ ಒಂದು ಗ್ರಂಥ ಉಂಟು, ಗೀತಾರ್ಥ ಅಂತ ಹೆಸರು, ಗೀತಾರ್ಥ ಸಂಗ್ರಹ. ಅದನ್ನು ಓದಿದ್ರೆ ಸಿಂಪಲ್ ವರ್ಣಿಂಗ್ಸ್, ಮತ್ತೆ ಭಾರಿ ಸುಲಭವಾದ ಪದಗಳು, ಸ್ಪಷ್ಟವಾದಂತಹ ನಿರೂಪಣೆ. ಬಹುಶಃ ಗೀತೆಯ ಮೇಲೆ ಅಷ್ಟು ಸರಳವಾದ ಗ್ರಂಥವನ್ನ ಯಾವ ಭಾಷೆಯಲ್ಲೂ ಯಾರೂ ಬರೋದಿಲ್ಲ, ಕನ್ನಡದಲ್ಲೂ ಅಷ್ಟು ಚೆನ್ನಾಗಿರೋ ಗ್ರಂಥ ಬಂದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಗೀತಾ ವಿರುತ್ತಿ ಇದೆಯಲ್ಲ, ಬಹಳ ಅತ್ಯಮೋಘವಾದ ಕೃತಿ ಅದು. ಒಂದು ತುಂಬಾ ಜನ ರಾಯರ ಪವಾಡಗಳನ್ನು ಕೇಳಿರ್ತಾರೆ ಹೊರತು ಆ ಗ್ರಂಥದ ಮಹಿಮೆ ಗೊತ್ತಿರೋದಿಲ್ಲ. ಅವ್ರು ಗೀತೆ ವಿರುತ್ತೆ ರಾಯರ ಗ್ರಂಥಗಳನ್ನು ಸಾಮಾನ್ಯ ಸಂಸ್ಕೃತ ಬಂದವರಿಗೂ ಕೂಡ ಅಷ್ಟು ಸ್ಪಷ್ಟ ತಿಳಿತಕ್ಕಂತಹ ಅಸಾಮಾನ್ಯ, ಅದೊಂದೇ ಪವಾಡ ಅಂತ ಹೇಳಿದ್ರು. ರಾಯರ ಭಾರಿ ದೊಡ್ಡ ಪವಾಡಗಳಲ್ಲಿ ಗ್ರಂಥ ರಚನೆ ಬೇರೆ ಕೌಶಲ ಇದೆಯಲ್ಲ, ಭಾರಿ ದೊಡ್ಡ ಪವಾಡ. ಮತ್ತು ಸ್ಪಷ್ಟವಾಗಿ ಅರ್ಥವನ್ನು ತಿಳಿಸ್ತಾ ಹೋಗ್ತಾರೆ. ಬುದ್ಧಿ ಜ್ಞಾನಂ, ಜ್ಞಾನ, ಅವರಿಗೆ ಜ್ಞಾನ ಇದೆ ಹೇಳ್ತಾರೆ. ಯಾರು ಮೂರ್ಛೆ ಬಂದು ಬಿದ್ದುಬಿಟ್ಟಿರ್ತಾನೆ, ಆಮೇಲೆ ನೀರು ಇವರು ಮಾತಾಡ್ತಾರೆ, ಓ ಜ್ಞಾನ ಬಂತು, ಜ್ಞಾನ ಬಂತು ಹೇಳಿದ್ರು. ಬುದ್ಧಿ ಪ್ರಶ್ನೆ ಏನೇ ಇಲ್ಲ ಅಲ್ಲಿ, ಜ್ಞಾನ ಬಂತು ಅವನಿಗೆ ಅಷ್ಟೇ. ಯಾರು ಓ ಗೊತ್ತಾಯ್ತು, ಅದು ಎಲ್ಲಿದ್ದೇನೆ, ಆಸ್ಪತ್ರೆಯಲ್ಲಿ ಇದ್ದೇನೆ. ಅದು ದೊಡ್ಡ ಜ್ಞಾನ, ಬ್ರಹ್ಮಜ್ಞಾನ ಇದ್ದಾಗಲೇ ಆಸ್ಪತ್ರೆಯಲ್ಲಿ ಇದ್ದಾನೆ. ಜ್ಞಾನ ಇದೆ, ಎಲ್ಲಿದ್ದಾನೆ ಜ್ಞಾನನೇ ಇಲ್ಲ ನೋಡಿ. ಜ್ಞಾನ ಶಬ್ದ ಬೇರೆ ಆಯ್ತು. ಸೊ ಜ್ಞಾನ ಅಂತ ಅಂದ್ರೆ ಚೇತನಿಗೆಲ್ಲ ಇರುತ್ತೆ, ಜೀವ ಇತ್ತು ಅಂದ್ರೆ ಸಾಮಾನ್ಯ ಜ್ಞಾನ ಇದೆ ಅಂತಾನೆ ಅರ್ಥ. ಎತ್ತರ ಇದ್ಮೇಲೆ ಜ್ಞಾನ ಇರುತ್ತೆ, ಅದು ಬುದ್ಧಿ ಇರಬೇಕಾದ್ರೆ ಮಾತ್ರ ಆಗಲ್ಲ, ನೆಕ್ಸ್ಟ್ ಕ್ವಾಲಿಟಿ ಅದು. ಒಂದು ಸ್ವರಾತ್ ಬುದ್ಧಿ ಕೊಡ್ಲಕ್ಕೂ ನಾನು ಬೇಕು, ಜ್ಞಾನ ಕೊಡ್ಲಕ್ಕೂ ನಾನು ಬೇಕು ಅಂತ ಹೇಳ್ತೇನೆ. ಇದು ಆಶ್ಚರ್ಯ, ಬುದ್ಧಿ ಕೊಡ್ಲಕ್ಕೂ ನಾನೇ, ಜ್ಞಾನ ಬರೋದು ನನ್ನಿಂದ, ಬುದ್ಧಿ ಬರೋದು ನನ್ನಿಂದ. ನಮಗೆ ಜ್ಞಾನ ಬರೋದು ದೇವರಿಂದ ಅಂತ ಬರೆಸಿರೋದಿಲ್ಲ, ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಕೋಮಾ ಸ್ಟೇಜಲ್ಲಿ ಇರ್ತಾನೆ, ಡಾಕ್ಟರ್ ಕೇಳಿ ಯಾವಾಗ ಜ್ಞಾನ ಬರುತ್ತೆ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗೊತ್ತಿಲ್ಲ, ಆಗ ನೋಡ್ತಿರಲ್ಲ, ಬಂದ್ರೆ ಬರುತ್ತೆ, ಓದೋ ಹೋಗ್ಬೋದು, ಯಾಕೆ ಆಗೋದಿಲ್ಲ. ಅವನಿಗೆ ಜ್ಞಾನ ಇಲ್ಲ ನೋಡಿ. ಜ್ಞಾನ ಕೊಡೋ ಶಕ್ತಿ ಇದ್ದಿದ್ರೆ ಪ್ರಶ್ನೆ ಬರ್ತಿರಲಿಲ್ಲ. ಇವತ್ತು ಎಷ್ಟಾದ್ರು ಕೋಮಾ ಸ್ಟೇಜ್ ಮತ್ತೆ ಎಚ್ಚರ ಬರೋದೆಲ್ಲ ಹೋಗ್ಬಿಟ್ಟಿರ್ತಾರೆ. ಹಾಗೆ ನಾನು ಯಾಕೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೋಡೋಣ, ವಾಚ್ ಮಾಡೋಣ ಅಂತ ಹೇಳ್ತೇನೆ. ವಾಚ್ ಮಾಡೋಣ, 24 ತಾಸು, 48 ತಾಸು, ಇದು ಬದುಕಿರೋ 48 ತಾಸು ಬದುಕಿದಾಗೆಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇರ್ಬೋದೇ ಹೊರತು ಕರಾರವಾಕ್ಯ ಹೇಳೋದಕ್ಕೆ ಬರೋದಿಲ್ಲ. ಇವತ್ತು ತಮಾಷೆ ಅಂದ್ರೆ ಅನಸ್ತೀಸಿಯ ಕೊಡ್ತಾರೆ, ಅವನಿಗೆ ಆಪರೇಷನ್ ಅರ್ಧ ಗಂಟೆ ಇರುತ್ತೆ ಅಂತ ತಿಳ್ಕೊ, 1 ಗಂಟೆ ಇರುತ್ತೆ ಅಂತ ತಿಳ್ಕೊಬೋಣ. ಯಾವ ಅನಸ್ತೀಸಿಯ ಸ್ಪೆಷಲಿಸ್ಟು ಕೂಡ ಅವನೇನ್ ಮಾಡ್ತಾನೆ, ಅಷ್ಟಕ್ಕೆ ಕೊಡೋದಿಲ್ಲ. ಅಷ್ಟಕ್ಕೆ 2 ಗಂಟೆ ಆಪರೇಷನ್, 2 ಗಂಟೆ ಕೊಡೋದು, ಜಾಸ್ತಿನೇ ಕೊಟ್ಟಿರ್ತಾನೆ. ಅಕಸ್ಮಾತ್ ಆಪರೇಷನ್ ತಡ ಆದ ಗತಿ ಏನಾಗಬೇಕು, ಆಮೇಲೆ ತಡ ಆದ ಗತಿ ಏನಾಗಬೇಕು? ಡಾಕ್ಟರ್ ಎಷ್ಟು ದಿನ ಮುಸ್ತಾರೆ ಇವರಿಗೆ ಜ್ಞಾನ ಇಲ್ಲ, ಮತ್ತೆ ಎಷ್ಟು ಅವನಿಗೆ ಜ್ಞಾನ ಇಲ್ಲ, ಎಷ್ಟು ಜಾಸ್ತಿ ತೀರ ಜಾಸ್ತಿ ಕೊಟ್ಟು ಹೋಗಿ ಬಿಡೋ ಪ್ರಸಂಗನೂ ಒಂದು ಕೆಲಸ ಅಲ್ಲ. ಅವ್ನು ಮತ್ತೆ ಹೇಳಿದ್ರೆ ಅಷ್ಟು ಆಪರೇಷನ್ ಮುಗೀತು, ಹೋಗಿರೋ ಕಥೆನೆ ಮುಗೀತು, ಹೇಳೋದೇ ಇಲ್ಲ ಅವನು. ಮತ್ತೆ ಯಾಕೆ ಓವರ್ ಡೋಸ್, ಅದು ದೊಡ್ಡ ಇದು, ಅದಕ್ಕೆ ಸ್ಪೆಷಲೈಸೇಷನ್. ಮತ್ತೆ ಎಷ್ಟು ಆಪರೇಷನ್, ಎಷ್ಟು ಡೋಸೇಜ್ ಕೊಡಬೇಕು, ಭಾರಿ ಇಂಪಾರ್ಟೆಂಟ್. ಅದು ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂತ ಕೇಳಿದ್ರೆ, ಜ್ಞಾನ ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ನಮಗೆ ಇದೆ ಅಂದ್ರೆ ಭಾರಿ ಪುಣ್ಯ ಅಂತ ಅರ್ಥ, ಅದು ಭಾರಿ ಪುಣ್ಯ, ದೇವರ ಅನುಗ್ರಹ ಮಾಡಿದ್ದಾನೆ ಅಂತಾನೆ ತಾತ್ಪರ್ಯ. ಬುದ್ಧಿ ಜ್ಞಾನಂ ಅಸಮ್ಮೋಹ, ಅಸಮ್ಮೋಹ ಅಂದ್ರೆ ತಪ್ಪು ತಿಳಿಯದಿರುವಿಕೆ ಅಂತ ಅರ್ಥ. ಮೋಹ ಅಂದ್ರೆ ತಪ್ಪು ತಿಳಿಯೋದು, ಸಮ್ಮೋಹ ಅಂದ್ರೆ ಭಾರಿ ತಪ್ಪು ತಿಳಿಯೋದು, ಅಸಮ್ಮೋಹ ತಪ್ಪು ತಿಳುವಳಿಕೆ ಬರೋದೇ ಇಲ್ಲ ಅಂದ್ರೆ ದೊಡ್ಡ ದೇವರ ದಯ ಅಂತ ಅರ್ಥ. ಅದಕ್ಕೆ ದೇವರು ಕೊಡಬೇಕು, ದೇವರು ಸಾಧ್ಯ ಇಲ್ಲ. ಹಗ್ಗ ನೋಡಿ ಹಾಗೆ ತಿಳ್ಕೊಂಡು ಸಾಯದಲ್ಲಿ ಜನ, ಎಷ್ಟೋ ಜನಗಳು ಬರೀ ಹಗ್ಗ ತುಳಿದಿರ್ತಾರೆ ಅಷ್ಟೇನೆ, ಹಗ್ಗ ತುಳಿದಿರ್ತಾರೆ, ಆವೊಂದು ತಿಳ್ಕೊಂಡ್ಬಿಡ್ತಾರೆ, ಹೊತ್ತೋಗಿರ್ತಾರೆ, ಹಗ್ಗರೇ ಇರುತ್ತೆ, ಏನು ಆಗಿರೋದೇ ಇಲ್ಲ ಅಲ್ಲಿ ನೋಡಿ. ತಪ್ಪು ತಿಳುವಳಿಕೆ ಪ್ರಾಣನೇ ತೆಗೆದು ಬಿಡ್ತು. ಎಷ್ಟೋ ಜನ ಗಲಾಟೆ ಮಾಡ್ಕೊಂಡಿರ್ತಾರೆ, ದೆವ್ವ ಇಲ್ಲ ಅಂತ ಹಠ, ಸ್ಮಶಾನಕ್ಕೆ ಹೋಗಿ ಮಳೆ ಹೊಡೆದು ಬರ್ತೇನೆ ಅಂತ ಹೋದ, ಪಾಪ ಮಳೆ ಹೊಡೆದು ಬಿಟ್ಟ, ವಾಪಸ್ ಬಂದ ಸತ್ತೋದ, ಯಾಕೆ ಗೊತ್ತಾ? ಮಳೆ ಹೊಡೆದು ತಿರುಗಿದ, ಸಿಕ್ಕೊಂಬ ಹಿಂದೆ ಹಿಡಿದಾಗಾಯ್ತು ಪಾಪ, ದೆವ್ವ ಅಂತಂದು ಸತ್ತೋಗ್ಬಿಟ್ಟ. ಅದು ಮಳೆ ತಾನೇ ಹೊಡ್ಕೊಂಡಿದ್ದೆ ಪಾಪ, ದೆವ್ವ ಹಿಡ್ಕೊಂಡಿಲ್ಲ, ತನ್ನ ಬಟ್ಟೆ ಸಮೇತ ಮಳೆ ಹೊಡೆದಿದ್ದ, ತಿರುಗಿದ, ಹಿಡಿದಾ ಇತ್ತು, ಗಬರಿಯ ಸತ್ತೋದ. ಅದು ಎಷ್ಟು ಭಯ ಇದೆ, ಎಷ್ಟು ತಿಳುವಳಿಕೆ ಅಭಾವ ಎದ್ದು ಕಾಣುತ್ತೆ ಲೆಕ್ಕ ಹಾಕಿದ್ರು. ಬುದ್ಧಿರಿ ಜ್ಞಾನ ತಪ್ಪು ತಿಳಿಯದಿರುವಿಕೆ ನಮ್ಮಲ್ಲಿ ಬಂತು ಅಂದ್ರೆ ನಮ್ಮ ಗ್ರೇಟ್ನೆಸ್ ಅಲ್ಲ, ದೇವರು ದಯ ಮಾಡಿದ್ದಾನೆ ಅಂತ ಅರ್ಥ ಅಷ್ಟೇ. ಬುದ್ಧಿರಿ ಜ್ಞಾನಂ ಅಸಮ್ಮೋಹ ಕ್ಷಮಾ, ಕ್ಷಮೆ ಅಂದ್ರೆ ಏನು? ಮುಂದಿನ ಪ್ರಶ್ನೆ, ಕ್ಷಮೆ ಅಂದ್ರೆ ಏನು? ಪ್ರತಿಯೊಂದನ್ನು ಡಿಫೈನ್ ಮಾಡ್ತಾರೆ ಮಧ್ವಾಚಾರ ವಾಕ್ಯ ನೋಡ್ಬೇಕಾದ್ರಲ್ಲಿ. ಪ್ರತಿಯೊಂದನ್ನು ಎಟಿಮಾಲಜಿಕಲಿ ಡಿಫೈನ್ ಮಾಡಿ ತೋರಿಸ್ತಾರೆ. ರಫ್ಲಿ ಓದ್ಕೊಂಡ್ಬಿಟ್ಟಿರ್ತೇವೆ ಎಲ್ಲ ಕಡೆ ನಾವು. ಕ್ಷಮ ಅಂದ್ರೆ ಕ್ಷಮೆ ಅಷ್ಟೇ, ಕ್ಷಮ ಅಂದ್ರೆ ಕ್ಷಮೆ, ಬುದ್ಧಿ ಅಂದ್ರೆ ಬುದ್ಧಿ, ಜ್ಞಾನ ಅಂದ್ರೆ ಜ್ಞಾನ ಅಷ್ಟೇ. ಡೆಫಿನೇಷನ್ ಕೊಡೋರು ಅವರ ವೈಶಿಷ್ಟ್ಯ. ಕ್ಷಮೆ ಅಂದ್ರೆ ಏನು? ಕ್ಷಮ ಅಂದ್ರೆ ಕ್ಷಮ ಕ್ರೋಧಾದಿ ಅನುತ್ಥಿತಿ, ಕ್ಷಮ ಕ್ರೋಧಾದಿ ಅನುತ್ಥಿತಿ. ಅದಕ್ಕೆ ವಿವರಣೆ ಕೊಡ್ತಾ ಆಚಾರ್ಯ ಹೇಳ್ತಾರೆ, ಉಪಕಾರವಾದ ಅಪಕಾರ ಮಾಡಿದವನ ಅಪಕಾರವನ್ನ ಮರೆತು ತಾರು ಪ್ರತ್ಯಪಕಾರ ಮಾಡಬೇಕು ಅಂತ ಭಾವಿಸ್ತಾ ಇದ್ರೆ ಅದಕ್ಕೆ ಕ್ಷಮ ಅಂತ ಕರೀತಾರೆ ಅಂತ ಹೇಳ್ತಾರೆ. ಕ್ಷಮ ಕ್ರೋಧಾದಿ ಅನುತ್ಥಿತಿ, ಕ್ಷಮಿಸಿಬಿಡಿ ಅಂತ ಹೇಳ್ತಾರೆ. ಕ್ಷಮಿಸಿಬಿಡಿ ಏನರ್ಥ? ಅದಕ್ಕೆ ಸಿಟ್ಟು ಮಾಡ್ಕೋಬೇಡಿ, ಮೊದಲನೇ ಅರ್ಥ ಸಿಟ್ಟು ಮಾಡ್ಕೋಬೇಡಿ ಅಷ್ಟೇ ಅರ್ಥ ಅಲ್ಲ. ಈ ಸಿಟ್ಟು ಮಾಡ್ಕೋಬೇಡಿ ಅಷ್ಟೇ ಅಲ್ಲ, ನಾನು ಏನಾದ್ರು ಮುಂದೆ ಮಾಡಿದಾಗ ಈ ಮಾಡಿದ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಅರ್ಥ. ನಾನು ಕ್ಷಮಿಸಿದ್ದೇನೆ ಅಂದ್ರೆ ಮುಂದೆ ಏನು ಮಾಡಬಾರದು ಅಂತ ಅರ್ಥ. ಕ್ಷಮಿಸಿದ್ದಾನೆ ಅಂತ ಹೇಳಿ ಮತ್ತೆ ಮಾಡಿಬಿಡೋದು. ಕೇಳಿದ್ರೆ ನೋಡ ಯಾಸ್ ಹೇಳಿ ತಿರ್ಸ್ಕೊಂಡ್ಬಿಟ್ಟೆ, ಕ್ಷಮಿಸಿದ್ದೇನೆ ಅಂತ ಹೇಳಿದ್ರೆ ಅಂತ ಕೇಳಿದ್ರೆ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ. ಪಾಪ ಕ್ಷಮಿಸಿದ್ದೇನೆ ಅಂತ ಹೇಳ್ಬೇಕಾದ್ರೆ ಅರ್ಥ ಗೊತ್ತಿಲ್ಲ ಫಸ್ಟ್ ಅವನಿಗೆ. ಅರ್ಥ ಗೊತ್ತಿದ್ದರೆ ಕ್ಷಮೆ ಎಂಬುದು ಇನ್ವಾಲ್ವ್ ಆಯ್ತು. ಈಗ ಒಂದು ನೋಟಿಸ್ ಕೊಡುತ್ತೆ, ಏನೋ ಆರೋಪ ಬಂದಿತ್ತು, ಆರೋಪ ಮುಕ್ತನಾಗಿದ್ದಾನೆ, ಮುಗಿದೋಯ್ತು. ಮತ್ತೆ ಅದನ್ನು ರೈಸ್ ಮಾಡಾಗಿಲ್ಲ, ಕತೆ ಮುಗಿತಲ್ಲಿ. ಆರೋಪ ಪರೀಕ್ಷೆ ಮಾಡಿದ, ಅಲ್ಲ ಅಂತ ಪ್ರೂವ್ ಆಯಿತು, ಆ ಕೇಸ್ ಕ್ಲೋಸ್, ಮತ್ತೆ ತರಬಾರದು ವಾಪಸ್. ನಮ್ಮ ಜೀವನದಲ್ಲಿ ಹಾಗಿರಬೇಕು. ತಪ್ಪು ಮಾಡಿದವನು ಯಾವಾಗ ತಪ್ಪು ಮಾಡಿದ್ದೇನೆ ನಾನು ಅಂತ ಒಪ್ಪಿಕೊಂಡು ಕ್ಷಮೆ ಕೇಳ್ತಾನೆ, ನಾವು ಕ್ಷಮಿಸಿದೀವಿ ಅಂತಾದ ಮೇಲೆ ಅದನ್ನು ಮತ್ತೆ ನಾವು ರೇಕಪ್ ಮಾಡಕ್ಕೆ ಹೋಗಬಾರ್ದು, ಮುಗಿದೋಯ್ತು. ಮತ್ತೆ ಸಿಟ್ಟು ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ, ಅದಕ್ಕೆ ಕ್ಷಮ ಅಂತ ಕರೀತಾರೆ. ನಾನು ಅದನ್ನು ಕ್ಷಮಿಸೋದಿಲ್ಲ ಅಂತ ಹೇಳಿದ್ರೆ ಕ್ಷಮಾ ಗುಣ ಅವರಿಗೆ ಇಲ್ಲ ಅಂತ ಅರ್ಥ. ಇದು ಕ್ಷಮಾ ಶಬ್ದ ಕರೆಗರು ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಏ ತಪ್ಪು ಮಾಡ್ತಾನೆ ಇವನು, ಬರೀ ಸುಮ್ಮನೆ ಇದ್ದ ಕ್ಷಮೆ ಅಲ್ಲ, ಅವನು ತಪ್ಪನ್ನು ತಿದ್ಕೊಳ್ಳೋಕೆ ಹೊರಟಾಗಿ ಕ್ಷಮಿಸ್ತಾನಲ್ಲ ಅದಕ್ಕೆ ಕ್ಷಮೆ ಅಂತ ಕರೀತಾರೆ. ಇದ್ರ ವೀಕ್ನೆಸ್ ಅಂತ ಕರೀತಾರೆ ಅಷ್ಟೇ. ಅವನೇನು ಮಾಡ್ತಾನೆ ಹೋಗ್ತಾನೆ, ಸುಮ್ಮನೆ ಇರ್ತಾ ಇರ್ತಾನೆ, ಅದು ಕ್ಷಮೆ ಅಲ್ಲ. ಅವನು ಯಾವಾಗ ತಪ್ಪನ್ನು ಒಪ್ಪಿಕೊಂಡು ಬಿಡ್ತಾನೆ, ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತಾನೆ, ಆಗ ಅವನು ತಪ್ಪಿನ ಬಗ್ಗೆ ಅವನೇ ಮರುಕಪಟ್ಟಿರೋದ್ರಿಂದ ಅರ್ಥ ಮಾಡಿಕೊಂಡಿರೋದ್ರಿಂದ ನಾವು ಸಿಟ್ಟು ಮಾಡಿಕೊಳ್ಳಬೇಕಾಗಿಲ್ಲ. ಅವನ ಮೇಲೆ ನಾ ಇಂಥ ಪ್ರಸಂಗ ಬಂದಾಗ ನಾವು ಸೇಡು ತೀರಿಸಿಕೊಳ್ಬೇಕಾಗಿಲ್ಲ ಅಂತ ನಿಶ್ಚಯ ಮಾಡಿಕೊಂಡ್ರೆ ಅದಕ್ಕೆ ಕ್ಷಮೆ ಅಂತ. ಪಾಸಿಟಿವ್ ಆಸ್ಪೆಕ್ಟ್ ಇದು, ಒಂದು ನೆಗೆಟಿವ್ ಕ್ವಾಲಿಟಿ ಅಲ್ಲ, ಪಾಸಿಟಿವ್ ಕ್ವಾಲಿಟಿ. ಅದನ್ನೇ ಪರಮಾತ್ಮ ವಿವರಣೆ ಮಾಡ್ತಾ, ಅರ್ಜುನ ಬುದ್ಧಿರ್ ಜ್ಞಾನಂ ಅಸಂ ಮೋಹ ಕ್ಷಮ ಸತ್ಯಂ ದಮಃ ಶಮಃ, ಸತ್ಯಂ ದಮಃ ಶಮಃ. ಸತ್ಯಂ ಅಂತ ಮುಂದಿನ ಪದ, ಸತ್ಯ ಅಂದ್ರೆ ಏನು? ನಮ್ಮ ಪ್ರಕಾರ ಸತ್ಯ ಶಬ್ದಕ್ಕೆ ಇರೋದು ಅಷ್ಟೇ ತಿಳ್ಕೊಂಡು ಇರೋದು ಅಂತ ಅಷ್ಟೇ ಅರ್ಥ. ಆದರೆ ಶಾಸ್ತ್ರ ಅದೆಲ್ಲ ಶಾಸ್ತ್ರದ ಪದ. ಸತ್ಯಂ ವದ ಅಂತ ಪದ ಇದೆ, ಋತ ಅಂತ ಇನ್ನೊಂದು ಪದ ಇದೆ. ಋತ ಅಂತ ಒಂದು ಪದ, ಸತ್ಯ ಅಂತ ಒಂದು ಪದ, ಎರಡಕ್ಕೂ ವ್ಯತ್ಯಾಸವು. ಋತಂ ಋತಂಚ ಸ್ವಾಧ್ಯಾಯ ಪ್ರವಚನೇಚ, ಸತ್ಯಂಚ ಸ್ವಾಧ್ಯಾಯ ಪ್ರವಚನೇಚ. ತೈತ್ತರಿಯ ಉಪನಿಷತ್ತಿನೊಳಗೆ ಋತ ಬೇರೆ ಸತ್ಯ ಬೇರೆ ಅಂತ ಹೇಳ್ತಾರೆ. ನಾವು ಬೆಳಗ್ಗೆ ಊಟಕ್ಕೆ ಕೊಡಬೇಕಾದ್ರೆ, ಸಾಯಂಕಾಲ ಊಟಕ್ಕೆ ಕೊಡಬೇಕಾದ್ರೆ ಋತಂ ತರ್ತೇನ ಪರಿಶಿಂಚಾಮಿ, ಸತ್ಯಂ ತರ್ತೇನ ಪರಿಶಿಂಚಾಮಿ, ಎರಡು ಪದ ಉಪಯೋಗಿಸ್ತೇವೆ. ಋತ ಬೇರೆ ಸತ್ಯ ಬೇರೆ. ಋತ ಅಂದ್ರೆ ಏನು, ಸತ್ಯ ಅಂದ್ರೆ ಏನು, ಅದನ್ನೆಲ್ಲ ಡಿಫೈನ್ ಮಾಡ್ತಾರೆ ಎಂಬುದು ಭಾರಿ ವಿಶೇಷ. ಆ ರೀತಿ ವ್ಯಾಖ್ಯಾನ ಮತ್ತೊಂದು ಕಾಂಡಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಭಾಷ್ಯ ಅದು. ಆಚಾರ್ಯ ಹೇಳ್ತಾರೆ, ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಋತ ಅಂದ್ರೆ ಸರಿಯಾದ ತಿಳುವಳಿಕೆ. ಒಂದು ವಸ್ತುವನ್ನು ಹಾವಿದ್ರೆ ಹಾವು ಅಂತ ತಿಳಿಯೋದು, ಹಗ್ಗ ಇದ್ರೆ ಹಗ್ಗ ಅಂತ ತಿಳಿಯೋದು, ಅದು ಸರಿಯಾದ ತಿಳುವಳಿಕೆ. ಆಮೇಲೆ ಸತ್ಯ ಅಂದ್ರೆ ಏನು, ತತ್ಪೂರ್ವಿಕಾ ಕೃತಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಂಡ್ರೆ ಸತ್ಯ ಅಂತ ಕರೀತಾರೆ. ಋತ ಅಂದ್ರೆ ಥಿಯರಿ, ಸತ್ಯ ಅಂದ್ರೆ ಪ್ರಾಕ್ಟಿಕಲ್. ಅದು ಬಂದು ಸತ್ಯ ನನ್ನಿಂದ ಬರುತ್ತೆ ಅಂತ ಹೇಳಿದ ಮೇಲೆ ಇನ್ನು ಋತ ನನ್ನಿಂದ ಬರುತ್ತೆ ಅಂತ ಅಂಡರ್ಸ್ಟುಡ್ ಅಂತ ಅರ್ಥ. ಋತ ಮತ್ತು ಸತ್ಯ, ಸರಿಯಾದ ತಿಳುವಳಿಕೆ ಋತ, ಅದನ್ನ ಸರಿಯಾದ ಅಳವಡಿಸಿಕೊಳ್ಳೋದಕ್ಕೆ ಸತ್ಯ ಅಂತ ಕರೀತಾರೆ. ಸತ್ಯಂ ತತ್ಪೂರ್ವಿಕಾ ಕೃತಿ, ಋತದಿಂದ ಕೂಡಿದಂತಹ ಸರಿಯಾದ ನಡವಳಿಕೆಯನ್ನ ಸತ್ಯ ಅಂತ ಕರೀತಾರೆ. ಅದನ್ನ ಭಗವಂತ ಕೊಡ್ತಾನೆ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವಂತನಾಗೋದು ಅಂದ್ರೆ ಸಾಮಾನ್ಯ ಅಲ್ಲ, ದೇವರ ವಿಶೇಷ ಅನುಗ್ರಹ ಬೇಕದಕ್ಕೆ. ತುಂಬಾ ಜನ ಒಳ್ಳೆ ಗುಣಗಳನ್ನು ಕಂಡಾಗ ಬಹಳ ದೇವರ ಅನುಗ್ರಹ ಅಂತ ಭಾವಿಸ್ಬೇಕದು. ಎಲ್ಲರಿಗೂ ಅದನ್ನು ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ ನಿಜವಾದ ಪುಣ್ಯವಂತ ಅಂತಾನೆ ತಾತ್ಪರ್ಯ. ಸತ್ಯಂ ಕ್ಷಮ ಸತ್ಯಂ ದಮಃ ಶಮಃ. ದಮ ಅಂತ ಒಂದು ಗುಣ, ಶಮ ಅಂತ ಇನ್ನೊಂದು ಗುಣ. ದಮ ಶಮ, ನಮ್ಮಲ್ಲಿ ಸಾಮಾನ್ಯ ಶಾಸ್ತ್ರದಲ್ಲಿ ಮಾತಾಡಬೇಕಾದ್ರೆ ಶಮದಮಾದಿ ಸಂಪತ್ತಿ ಅಂತ ಕರೀತಾರೆ. ಶಮ ದಮ ಮೊದಲಾದವರು ದೊಡ್ಡ ಸಂಪತ್ತಂತೆ ಮನುಷ್ಯನಿಗೆ. ಈ ಕಾರು ಸ್ಕೂಟರ್ ಮನೆಗಳು ಸಂಪತ್ತಲ್ಲ, ನಿಜವಾದ ಸಂಪತ್ತು ಯಾವುದು? ಶಮ ಸಂಪತ್ತು, ದಮ ಸಂಪತ್ತು. ಶಮ ಅಂದ್ರೆ ಏನು, ದಮ ಅಂದ್ರೆ ಏನು, ಇದು ಭಗವದ್ಗೀತೆಯ ಮಾತು. ಇವೆರಡು ಭಾಗವತ ಪುರಾಣದಲ್ಲಿ ಡೆಫಿನೇಷನ್ ಬಂದಿದೆ, ಮಧ್ವಾಚಾರ್ಯ ಕೋಟ್ ಮಾಡುತ್ತಾರೆ. ಭಾಗವತ ಪುರಾಣದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳುತ್ತಾನೆ, ಇಲ್ಲಿ ಅರ್ಜುನಿಗೆ ಕೃಷ್ಣ ಹೇಳುತ್ತಾನೆ, ಇದೇ ಕೃಷ್ಣ ಉದ್ಧವನಿಗೆ ಹೇಳುತ್ತಾನೆ. ಇದೊಂದು ತಮ ಆಶ್ಚರ್ಯ ಅಂದ್ರೆ ಭಗವದ್ಗೀತೆಯ ಮತ್ತೊಂದು ಮುಖವನ್ನು ನಾವು ಭಾಗವತದಲ್ಲಿ ಕಾಣುತ್ತೇವೆ. ಇದು ತುಂಬಾ ಜನ ಗಮನಿಸಿ ಕೇಳಬೇಕಾದ, ಭಗವದ್ಗೀತೆ ಕೃಷ್ಣಾರ್ಜುನ ಸಂವಾದ, ಭಾಗವತ ಏಕಾದಶ ಸ್ಕಂದ ಕೃಷ್ಣ ಉದ್ಧವ ಸಂವಾದ. ಅಲ್ಲಿ ಉದ್ಧವ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಉತ್ತರ ಕೊಡೋದು ಒಬ್ಬನೇ ಕೃಷ್ಣ ಅಂದ ಮೇಲೆ ಆ ಭಾಗವತದ ಅಂಶಗಳೆಲ್ಲ ಭಗವದ್ಗೀತೆಗೆ ಪೋಷಕವಾದ ಅಂಶಗಳು. ಅದಕ್ಕೆ ಕೃಷ್ಣನೇ ಬರೆದ ಕಾಮೆಂಟ್ರಿ ಇದ್ದಾಗಲೇ ಕೈ, ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ಓದಬೇಕು, ಇದನ್ನು ಕ್ಲಿಯರ್ ಮಾಡಕ್ಕೆ ಅದನ್ನು ಓದಬೇಕು. ಆಶ್ಚರ್ಯ ಅಂದರೆ ಭಾಗವತದ ಉಲ್ಲೇಖವನ್ನು ಮಾಡಿ ಇಡೀ ಒಬ್ಬ ಆಚಾರ್ಯ ಪರಂಪರೆಯೊಳಗೆ ಅದಕ್ಕೆ ಅರ್ಥ ಬರೆದ ಒಬ್ಬೇ ಒಬ್ಬರು ಮಧ್ವಾಚಾರ್ಯರು ಮಾತ್ರ. ಭಾಗವತವನ್ನು ಪೂರ್ತಿ ಇಗ್ನೋರ್ ಮಾಡಿದ್ರು ಜನಗಳು, ಭಾಗವತನ ಯಾರ್ಯಾರು ಉಪಯೋಗನೇ ಮಾಡಿಕೊಳ್ಳಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಭಾಗವತ ಪುರಾಣವನ್ನು ಭಗವದ್ಗೀತಾದ ಎಲ್ಲ ಗ್ರಂಥಗಳ ವ್ಯಾಖ್ಯಾನಕ್ಕೆ ಅಳವಡಿಸಿಕೊಂಡಿದ್ದು ಮಧ್ವಾಚಾರ್ಯರ ಹೊಸ ಕಾಂಟ್ರಿಬ್ಯೂಷನ್. ಅಲ್ಲಿ ಇಲ್ಲಿ ಕೋಟ್ ಮಾಡ್ತಾರೆ, ಭಾಗವತವನ್ನು ಓದಿ ಶಮ ಶಬ್ದಕ್ಕೆ ಅರ್ಥ ಇದೆ, ತಮ ಶಬ್ದಕ್ಕೆ ಅರ್ಥ ಇದೆ. ಉದ್ಧವ ಪ್ರಶ್ನೆ ಕೇಳ್ತಾನೆ ಕೃಷ್ಣ, ಕಶ್ಯಮಃ ಕಹ ದಮಃ, ದಮ ಅಂದ್ರೇನು ಶಮ ಅಂದ್ರೇನು? ಉದ್ಧವನ ಪ್ರಶ್ನೆ. ಕೃಷ್ಣನ ಉತ್ತರ, ಶಮೋ ಮನ್ನಿಷ್ಠತಾ ಬುದ್ಧೇ ದಮ ಇಂದ್ರಿಯ ನಿಗ್ರಹ. ಅದು ಡೆಫಿನೇಷನ್, ಕೃಷ್ಣನೇ ಹೇಳಿದ ಡೆಫಿನೇಷನ್. ಉದ್ಧವ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಹೊರಗಿನ 10 ಇಂದ್ರಿಯಗಳನ್ನ ಗೆಲ್ತಾನಲ್ಲ ಅದಕ್ಕೆ ದಮ ಅಂತ ಹೆಸರು. ದಮ ಅಂದ್ರೆ ದಮನ ಮಾಡೋದು ಅಂತ ಅರ್ಥ, ನಿಗ್ರಹ ಮಾಡೋದು ಅಂತ ಅರ್ಥ. ಇಂದ್ರಿಯಗಳನ್ನ ದುಷ್ಟ ವಿಷಯಗಳ ಬಗ್ಗೆ ಹೋಗದಂತೆ ನಿಯಂತ್ರಣ ಮಾಡ್ತಾನಲ್ಲ ಆ ಕಂಟ್ರೋಲ್ ಮಾಡೋದಕ್ಕೆ ದಮ ಅಂತ ಕರೀತಾರೆ. ಶಮ ಅಂದ್ರೇನು? ದಮ ಅಂಬೋದು ವಿತ್ರಾಯಲ್ ಫಾರಮ್, ಹೋಗದಂತೆ ತಡೆಯೋದು. ಶಮ ಅಂದ್ರೇನು? ಮನ್ನಿಷ್ಠತಾ ಬುದ್ಧೇ, ಬುದ್ಧಿನ ದೇವರ ಕಡೆಗೆ ಹಾಕ್ತಾನಲ್ಲ ಅದಕ್ಕೆ ಶಮ ಅಂತ ಕರೀತಾರೆ. ಇದು ವಿತ್ರಾಯಲ್, ಅದು ಅಪ್ಲಿಕೇಶನ್. ಅದು ಇಂದ್ರಿಯಗಳನ್ನ ವಿಷಯಗಳಿಂದ ವಾಪಸ್ ತಗೊಂಡ್ರೆ ದಮ ಆದರೆ, ಅದೇ ಇಂದ್ರಿಯಗಳನ್ನ ಬುದ್ಧಿಯಿಂದ ನಿಯಂತ್ರಿಸಿಬಿಟ್ಟು ದೇವರ ಕಡೆಗೆ ಒಯ್ದರೆ ಅದನ್ನ ಶಮ ಅಂತ ಕರೀತಾರೆ. ಈ ದಮ ಶಮ ಅನ್ನೋ ಪದಗಳು ಬಹಳ ವಿಶಿಷ್ಟವಾದ ಪದಗಳು. ಅದಕ್ಕೆ ಅರ್ಥವನ್ನು ಕೃಷ್ಣನೇ ಹೇಳಿದ ಮೇಲೆ ಮತ್ತೆ ಗೊಂದಲಕ್ಕೆ ಅವಕಾಶವೇ ಇಲ್ಲ. ದೇವರಲ್ಲಿ ಮನಸ್ಸು ಹಾಕೋದು, ಇಂದ್ರಿಯಗಳನ್ನ ಹತೋಟಿ ಇಟ್ಕೊಳ್ಳೋದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ, ಮತ್ತೆ ದೇವರ ದಯೆ ಬೇಕು ಅಂತ ಅರ್ಥ. ಎಷ್ಟೋ ಮಕ್ಕಳು ಇವಾಗ ನೋಡ್ತಾ ನೋಡ್ತಾ ಹಾಗೆ ನೋಡ್ಕೊಂಡು ನಿಂತುಬಿಡ್ತಾರೆ, ಇದ್ದಕ್ಕಿದ್ದ ಹಾಗೇನೆ ಅಂದ್ರೆ ತಾಯಿ ಎಳ್ಕೊಂಡು ಹೋಗ್ತಿರ್ತಾರೆ, ಹಿಂದೆ ನಿಂತ್ಕೊಂಡ್ಬಿಡುತ್ತೆ ನೋಡ್ತಾ, ಯಾವುದೋ ಒಂದು ಬಲೂನ್ ನೋಡ್ಕೊಂಡು ನಿಂತುಬಿಡುತ್ತೆ ಪಾಪ ಮನಸ್ಸಲ್ಲಿ. ತಾಯಿ ಹಾಗೆ ನೋಡ್ಕೊಂಡು ಬಿಟ್ಟು ಗತಿ ಏನಾಗಬೇಕು? ಈ ಮತ್ತೆ ತಂದೆ ಎಲ್ಲ ಆಗ ಬಾಯ್ ತಗೊಂಡು ನಿಂತ್ಕೊಂಡ್ಬಿಟ್ರೆ ಗೋವಿಂದ, ಅರೇ ಬಾ ದಡ್ಡ ಮುಂದೆ ಕರ್ಕೊಂಡು ಹೋಗ್ತಾರೆ. ಮಗುವಿಗೆ ಅದಿಲ್ಲ, ತಂದೆ ತಾಯಿಗೆ ಅದು ಬಂದಿದ್ದು, ಇದು ನೋಡೋದಲ್ಲ ನಮ್ ಬೇಕೀಗ, ಆಮೇಲೆ ನೋಡೋ ಬಾ, ಬೇರೆ ಕಡೆ ಹೋಗೋ ಬಾ, ಸಿಗುತ್ತೆ ಬಾ ಅಂತ ಹೇಳಿರ್ತಾರೆ. ಈ ರೀತಿ ಮಾಡ್ತಕ್ಕ ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯೋಚನೆ ಮಾಡ್ತಾ ಮಗಳು ಬಲುಬೇಗ ಮಕ್ಕಳು ಅಟ್ರಾಕ್ಟ್ ಆಗ್ತಾರೆ ಕಳ್ಳರಿಗೆ, ಅದಕ್ಕೆ ಕಿಡ್ನಾಪ್ ಮಾಡೋದು ಭಾರಿ ಸುಲಭ. ಚಾಕ್ಲೇಟ್ ಕೊಟ್ಟರೆ ಸಿಕ್ಕಾಕೊಂಡ್ಬಿಡ್ತಾರೆ, ಏನು ಕೊಡಬೇಕಾಗಿಲ್ಲ ಅವ್ರಿಗೆ. ಒಂದು ಇಷ್ಟು ಚಾಕ್ಲೇಟ್ ತೋರಿಸ್ಬಿಟ್ರೆ ಬಂಗಾರ ಸರ ಕೊಟ್ಟು ಹೊರಟ್ಬಿಡ್ತಾರೆ ಆ ಕಡೆ. ಯಾಕೆಂದ್ರೆ ಇಂದ್ರಿಯ ನಿಗ್ರಹದ ಕಾನ್ಸೆಪ್ಟೇ ಇಲ್ಲ ಫಸ್ಟ್ ಆಫ್ ಆಲ್, ಆಮೇಲೆ ನಿರ್ವಾರ ಬರಬೇಕಾದ್ದು. ಶಮ ಶವ ಇನ್ನೂ ದೊಡ್ಡ ಗುಣ, ಅದು ಒಂದು ಬುದ್ಧಿಯನ್ನು ಸದಾ ದೇವರ ಕಡೆಗೆ ಹಾಕ್ತಕ್ಕಂಥ ಭಾವನೆ ಇದೆಯಲ್ಲ ಶಮ, ಅದು ಎಷ್ಟೋ ಜನ ಪಾಠ ಪ್ರವಚನ ಮಾಡಬೇಕಾದ್ರೆ ಭಾರಿ ಗಲಾಟೆ ಇರಬಹುದು. ಎಷ್ಟೋ ಜನ ಹಾಸ್ಟೆಲಲ್ಲಿ ಪಾಪ ಇದು ಅನುಭವಿಸ್ತಾ ಇರ್ತಾರೆ, ಪಾಪ ಹಾಸ್ಟೆಲ್ನೆಲ್ಲ ವರ್ಕ್ ಮಾಡುತ್ತೆ. ಈ ಸಮ್ಮರ್ ಹಾಲಿಡೇಸ್ ಬಂದಾಗ ಅದನ್ನು ಅದು ಊಟ ಗೀಟ ತೆಗೆದು ಹಾಕಿಬಿಡ್ತಾರೆ. ಆ ಪರೀಕ್ಷೆ ಕೆಲವು ಮುಗುತ್ತೆ, ಕೆಲವು ಮುಗಿದಿರೋದಿಲ್ಲ. ಆ ಸಮಯದಲ್ಲಿ ಅವ್ರಿಗೆ ಇರಲಿಕ್ಕೆ ಅವಕಾಶ ಕೊಡ್ತಾರೆ, ಊಟ ಗೀಟದ ವ್ಯವಸ್ಥೆ ಇರೋದಿಲ್ಲ. ಆಮೇಲೆ ಆ ಬಿಲ್ಡಿಂಗನ್ನು ಮದುವೆ ಕೊಟ್ಬಿಡ್ತಾರೆ ರೆಡಿ ಅಂತೇಳಿ, ಎಷ್ಟೋ ಹಾಸ್ಟೆಲ್ ಮದುವೆ ಕೊಟ್ಟು ಹಾಕಿಬಿಡ್ತಾರೆ. ಅದು ಪಾಪ ಹುಡುಗರು ಪರೀಕ್ಷೆ, ಸಾಮಾನ್ಯವಾದ ಪರೀಕ್ಷೆ ಯಾರಿಗಿರುತ್ತೆ ಗೊತ್ತೇ, ಹೆಚ್ಚು ಕಡಿಮೆ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ ಇರುತ್ತೆ, ಈ ಬಿ ಎಂ ಬಿ ಎಸ್ ಅವ್ರಿಗೆ ಇದ್ದು ಬಿಡುತ್ತೆ. ಅವ್ರೇನ್ ಮಾಡಬೇಕು? ಅವ್ರ ಮದುವೆ ಅಂದ್ರೆ ಗಲಾಟೆಯಿಂದ ಮದುವೆ ಮಾಡಕ್ಕಾಗತ್ತ? ಮದುವೆ ಅಂದ್ರೆ ಗಲಾಟೆ ಅಂತ ಅರ್ಥ. ಆ ಉಚ್ಚಾಬಟ್ಟೆ ಕೂಗಾಟ ಗಲಾಟೆಗಳು ಬ್ಯಾಂಡ್ ಗಿಂಡ್ ಎಲ್ಲ ಆಗಬೇಕಲ್ಲ, ಆ ಗಲಾಟೆ ಮಧ್ಯೆ ಓದಬೇಕು ಇವರು. ತಮಾಷೆ ಅಂದ್ರೆ ಎಷ್ಟವರಲ್ಲಿ ಓದು ವಿದ್ಯಾರ್ಥಿಗಳು ಬುದ್ಧಿವಂತರಾಗಿರ್ತಾರೆ ಅಂದ್ರೆ ಪಕ್ಕದಲ್ಲಿ ಬಾರಿಸ್ತಿದ್ರು ಆ ಕಡೆ ಫುಲ್ ಗಮನ ಇಟ್ಟಿರ್ತಾರೆ. ಇದು ಆಶ್ಚರ್ಯ, ಎಲ್ಲಿಂದ ಬಂತಿದು? ಶಮಃ, ಆ ಕಡೆ ಮನಸ್ಸು ಹೋಗದಂತೆ. ಕೆಲವರಂತೂ ಹುಡುಗ ದಡ್ಡ ಹುಡ್ರಿ ಭಾರಿ ಖುಷಿ, ಅಪ್ಪ ಕಾದು ಬಿಡುತ್ತೆ, ಭಾರಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಒಂದಕ್ಕೆ ಆಗೋದಿಲ್ಲ, ಸೆಪ್ಟೆಂಬರ್ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ ನಡಿ ಅಂತ ಉದಯುತ್ತಲ್ಲಿ. ಇವನು ಹಾಗಲ್ಲ, ಇದು ಚಾಲೆಂಜ್. ಅದು ಒಂದು ಎಷ್ಟು ಕೊಟ್ಟು ನಿರ್ವಹ ಇಲ್ಲ, ನಮಗೆ ಹಾಸ್ಟೆಲ್ ಬಿಟ್ಟರೆ ಅಂದ್ರೆ ಬೇರೆ ಗತಿ ಇಲ್ಲ. ಅವರು ತಮ್ಮ ಕೆಲಸಕ್ಕೆ ಅವ್ರು ಕೊಡ್ತಾ ಇದ್ದಾರೆ, ನಾನು ಪಾಸ್ ಮಾಡಬೇಕಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೇನ್ ಮಾಡ್ತಾನೆ? ಗಮನನೇ ಕೊಡೋದಿಲ್ಲ ಆ ಕಡೆ. ಅಷ್ಟು ಶಬ್ದದ ಬಗ್ಗೆ ಅಷ್ಟು ಫುಲ್ಲಾಗಿ ಓದ್ತಿರ್ತಾರೆ. ಇದು ಸಮಾಜದಿಂದ ಕೇಳಿದೆ, ಇದು ಎಲ್ಲರಿಗೂ ಬರತಕ್ಕಂಥ ಗುಣ ಅಲ್ಲ. ಹಾಗೆ ಡೆಡಿಕೇಟ್ ಇದ್ದವರು ಮಾತ್ರ ಸಾಧ್ಯ. ಡೆಡಿಕೇಷನ್ ಅಂತ ಕರಿತೇವಲ್ಲ ಅದನ್ನು ಶಮ ಅಂತ ಕರೆಯೋ. ಶಮ ಶಮೋ ಮನ್ನಿಷ್ಠತಾ ಬುದ್ಧೇ, ಶಕ್ತಿಗೆ ಬಂತಿದ್ದು. ಇದು ಜ್ಞಾನಗಳೇನು ಮಾಡ್ತಾರೆ ಗೊತ್ತಾ? ಅಪ್ಲೈ ಮಾಡ್ಕೊಂಡು ಮಾಡ್ಕೊಂಡು ದೇವ್ರ ಕಡೆ ಮನಸ್ಸಾಗ್ತಾರೆ. ಈ ಮಧ್ಯೆ ದೇವ್ರ ಕಡೆ ಮನಸ್ಸಾಗ್ತಾರೆ, ಆಗ ಮನಸ್ಸನ್ನು ತೆಗೆಯೋದೇ ಇಲ್ಲ. ಅದು ಹೈಯೆಸ್ಟ್ ಸ್ಟೇಜ್ ಅದು ಒಂದು. ಆಗ ಧ್ಯಾನಕ್ಕೆ ತುಂಬಾ ಅನುಕೂಲ ಕೊಡ್ತಕ್ಕಂಥ ಗುಣ ಶಮ. ಇಂಥ ಶಮ ಬರಬೇಕಾದ್ರೂ ದೇವರ ವಿಶೇಷ ಅನುಗ್ರಹ ಬೇಕು. ಶಮಃ ದಮಃ ಅಹಿಂಸ, ಆಮೇಲೆ ಸುಖಂ ದುಃಖಂ ಭವಃ ಭಾವಃ ಭಯಂಚ ಅಭಯಮೇವ ಚ. ಸುಖಂ, ಸುಖ ಯಾರಿಂದ ಆಗತ್ತೆ? ಸುಖ ನಾವೇನು ತಿಳ್ಕೊಂಡಿರ್ತೇವೆ? ಸುಖ ಯಾವುದೋ ಒಂದು ನೋಡ್ತಾನೆ, ಸತ್ತಿಗ್ರ ಹಾಕಿಗ ಹಬ್ಬ ಸುಖವಾಗತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಒಳ್ಳೆ ಚೇರ್ ನೋಡ್ತಾನೆ, ಸುಖ ಆಗತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಒಳ್ಳೆ ಊಟ ನೋಡ್ತಾನೆ, ಸುಖವಾಗತ್ತೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಸಿನಿಮಾ ಟಿಕೆಟ್ ಸಿಗುತ್ತೆ, ಅಬ್ಬ ಭಾರಿ ಸುಖ ಅಂತ ತಿಳ್ಕೊಂಡ್ಬಿಡ್ತಾನಪ್ಪ. ಬಸ್ಸಲ್ಲಿ ಸೀಟ್ ಸಿಕ್ಕರೂ ಸುಖನೇ, ಆದರೆ ಸುಖ ಅನ್ನು ಮೂಲತಃ ಸುಖ ಶಬ್ದಕ್ಕೆ ಏನರ್ಥ ಅದು ಬಹಳ ಮುಖ್ಯ. ಸುಖ ಅಂದ್ರೆ ಏನು? ಸುಖ ಅಂದ್ರೆ ದುಃಖ, ಸುಖ ದುಃಖ ಎರಡು ಪದ ಇದೆ, ಸುಖಂ ದುಃಖಂ ಅಂತ. ಸುಖ ಅಂದ್ರೆ ಏನು, ದುಃಖ ಅಂದ್ರೆ ಏನು? ರಾಯರನ್ನ ಡಿಫೈನ್ ಮಾಡ್ತಾರೆ, ಅನುಕೂಲತೆಯ ವೇದನೀಯಂ ಸುಖಂ, ಪ್ರತಿಕೂಲತೆಯ ವೇದನೀಯಂ ದುಃಖಂ. ಯಾವುದು ನಮಗೆ ಹಿತವಾಗಿ ಕಾಣುತ್ತದೋ ಅದು ಸುಖ, ಯಾವುದು ಅಹಿತವಾಗ್ತದೋ ಅದು ದುಃಖ. ಇದು ಸುಖ ಇದು ದುಃಖ ಅನ್ನೋ ಭಾವನೆ ಬರಬೇಕಾದ್ರೆ ಅದು ಅದಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ದೇವರು ಕೊಡಬೇಕು ಅಂತ ಹೇಳಿದೆ. ದೇವರು ಕೊಡಬೇಕು ಸುಖ ದುಃಖ ಅಂತಕ್ಕಂತಹ ಎರಡು ಪದಾರ್ಥ. ನಮಗೇನೋ ಬೇಕವು, ಆದರೆ ಕೊಡ್ ನಮಗೆ ತಗೊಳ್ಳೋ ಸಾಧ್ಯ ಇದೆಯಾ? ಇಲ್ಲ. ದೇವರು ಕೊಟ್ಟರೆ ಉಂಟು, ಇಲ್ಲದ ಹೋದರೆ ಇಲ್ಲ. ಎಷ್ಟೋ ಜನ ಇರ್ತಾರೆ ಫಸ್ಟ್ ಕ್ಲಾಸ್ ಮನೆಗಿನ ಎಲ್ಲ ಇರ್ತಾರೆ, ಅದೆಲ್ಲ ಕೂತಿರ್ತಾರೆ. ಯಾಕೆಂದ್ರೆ ಕೇಳಿದ್ರೆ ಏನೋ ಅವನು ಯೋಚನೆ, ಪಕ್ಕದ ಮೇಲೆ ನೋಡಿ ಇನ್ನೂ ಜಾಸ್ತಿ ಇದೆಯಲ್ಲ, ಅದೇ ಅವನು ಯೋಚನೆ. ತಮ್ಮ ಯೋಚನೆ ಇಲ್ಲ ಅವನಿಗೆ, ಪಕ್ಕದ ಇನ್ನೂ ಜಾಸ್ತಿ ಇದೆಯಲ್ಲ ರೀ, ನನಗಿಲ್ಲ ಅದು, ಇವನು ಯಾರು ರಿಪೇರಿ ಮಾಡೋಕ್ಕಾಗತ್ತೆ ಇವನ್ನ ಸಾಧ್ಯನೇ ಇಲ್ಲ. ಏನೋದ್ರಾಗಲ್ಲ, ಏನಿಲ್ಲ ಪಾಪ. ಮಿನಿಮಮ್ ಅಂದ್ರೆ ಮಿನಿಮಮ್ ಹೇಳ್ತಾರೆ, ಯಾರೋ ಒಂದು ಕೇಳ್ತಾರೆ, ಏನ್ರಿ ಚಿಕ್ಕ ಆರಾಮಾಗಿದ್ದೇವೆ ಅಂತ ಹೇಳ್ತಾರೆ. ಅವನು ಸ್ಥಿತಿ ನೋಡಿ, ಆರಾಮಾಗಿದ್ದೇನೆ ನಾನೀಗ. ಸೊ ಕಾನ್ಸೆಪ್ಟ್ ಇದೆಯಲ್ಲ, ಸುಖವನ್ನು ಸುಖ ಅಂತ ತಿಳ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ಇದು ಅನೇಕರಿಗೆ ಗೊತ್ತಿಲ್ಲ. ಸುಖನ ಸುಖ ಅಂತ ತಿಳ್ಕೋಬೇಕಾದ್ರೆ ದೇವ್ರ ಬುದ್ಧಿ ಕೊಡಬೇಕಷ್ಟೇ. ಎಷ್ಟೊಂದು ತಿಳ್ಕೊಬೇಕಂದ್ರೆ ಕೊರಗಿ ಕೊರಗಿ ಸಾಯ್ತಾರೆ ಅಷ್ಟೇ, ಕೊರಗಿ ಕೊರಗಿ ಸಾಯ್ತಾರೆ. ಸುಖ ಇಲ್ಲ ಸುಖ ಇಲ್ಲ ಸುಖ ಇಲ್ಲ, ಅರ್ಥ ಮಾಡಿಕೊಳ್ಳೋ ಯೋಗ್ಯತೆನೇ ಅವರಿಗಿಲ್ಲ. ಈ ಮಾತು ಬಹಳ ಮುಖ್ಯವಾದ ಮಾತು. ಆದರೆ ದೇವರು ಕೊಡದೆ ಹೋದರೆ ಶ್ರೀಮಂತ ಕೊರಗಬಹುದು ಅಂತ ಹೇಳುತ್ತಾರೆ. ದೇವರು ಕೊಡದೆ ಹೋದರೆ ಶ್ರೀಮಂತ ಕೊರಗಬಹುದು, ಬಡವ ಎಂಜಾಯ್ ಮಾಡಬಹುದು. ಆದರೆ ಶ್ರೀಮಂತ ಎಂಜಾಯ್ ಮಾಡಬೇಕಾದ್ರೂ ದೇವರ ಬುದ್ಧಿ ಕೊಡಬೇಕು. ದುಃಖ ಬಡವನಿಗೆ, ಫೇಲಾದ ವಿದ್ಯಾರ್ಥಿಗೆ ತಾನು ಫೇಲಾಗಿದ್ದೇನೆ ಅಂತ ಅರ್ಥ ಮಾಡಿಕೊಳ್ಳೋಕ್ಕೂ ದೇವ್ರ ಬುದ್ಧಿ ಕೊಡಬೇಕು. ಅದಕ್ಕೆಲ್ಲ ಕೂಡ ದುಃಖವನ್ನು ದುಃಖ ಅಂತ ತಿಳ್ಕೊಳ್ಳೋದಕ್ಕೆ, ಸುಖವನ್ನು ಸುಖ ಅಂತ ತಿಳ್ಕೊಳ್ಳೋದಕ್ಕೆ ಅದು ಸಾಮಾನ್ಯ ಜ್ಞಾನ ಅಲ್ಲ, ಭಗವದ್ ಅನುಗ್ರಹನೇ ಬೇಕದೆ. ಇವತ್ತು ನೂರಾರು ಜನಕ್ಕೆ, ಒಟ್ಟು ನಮ್ಮ ಸಮಾಜದಲ್ಲಿ ತುಂಬಾ ಜನಗಳಿಗಿರ್ತಕ್ಕಂಥ ಕೊರತೆ ವಸ್ತುಗಳ ಅಭಾವ ಅಲ್ಲ, ಅರ್ಥ ಮಾಡಿಕೊಳ್ಳೋ ಶಕ್ತಿನೇ ಅವರಿಗಿರೋದಿಲ್ಲ. ಹೀಗಾಗಿ ಅತೃಪ್ತಿಯಲ್ಲೇ ಜೀವನವನ್ನು ಕಳೀತಾರೆ, ಅತೃಪ್ತಿಯಲ್ಲಿ ಕೊರವಿನಲ್ಲಿ ಸಾಯ್ತಾರೆ ಹೊರತು ಎಂದು ಸುಖ ಪಡೋ ಬುದ್ಧಿ ಅವರಿಗಿಲ್ಲ. ಅದು ಬರಬೇಕಾದ್ರೆ ದೇವರ ಅನುಗ್ರಹ ಬೇಕು. ಭಾಗವತದಲ್ಲಿ ಬರುತ್ತೆ, ಚಾಂದಕ್ಕೆ ಉಪನಿಷತ್ತಲ್ಲಿ ಬರುತ್ತೆ, ರೈಕ್ವ ಅಂತಕ್ಕಂಥ ಒಬ್ಬ ಅವಧೂತ, ಏನೇನೂ ಇಲ್ಲ ಅವನಿಗೆ, ಮನೆಗಿನ ಏನಲ್ಲ, ಮೈ ಮೇಲೆ ಉಡ್ಲಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಯಾವುದೋ ಎತ್ತಿನ ಗಾಡಿ, ಅಲ್ಲಿ ಕೆಳಗೆ ಕೂತಿರ್ತಾನೆ. ರಾಜ ಬರ್ತಾನೆ, ನೋಡ್ತಾನೆ, ಆಶ್ಚರ್ಯ ಪಡ್ತಾನೆ, ಎಷ್ಟು ಸುಖವಾಗಿರ್ತಾನೆ, ಎಂಜಾಯ್ ಮಾಡ್ತಾನೆ ಅಂದ್ರೆ ಅವನಿಗೆ ಆಶ್ಚರ್ಯನೇ ಆಶ್ಚರ್ಯ. ರಾಜ ಕೇಳ್ತಾನೆ, ಸ್ವಾಮಿ ನಾನೊಬ್ಬ ಚಕ್ರವರ್ತಿ, ನನಗಿಂತ ಜಾಸ್ತಿ ಎಂಜಾಯ್ ಮಾಡ್ತಿರಲ್ಲ ನೀವು ಅಂತ ಕೇಳ್ತಾನೆ. ಇದು ಆಶ್ಚರ್ಯ. ಹೊರಗಿನ ಪದಾರ್ಥ ಏನೇನು ಇಲ್ಲೇ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾನೆ. ಯಾತಕ್ಕೆ? ಆ ಸುಖ ಕಾಣೋ ಬುದ್ಧಿ ಒಳಗಿಂದ ಬರುತ್ತೆ, ಹೊರಗಿಂದ ಬರೋದಲ್ಲ ಅಂತ ಹೇಳ್ತಾನೆ. ಒಳಗೆ ಅವನು ಹೇಳ್ತಾನೆ, ರಾಜ ಸುಖವಾಗಿದ್ದೇನೆ ನಾನೀಗ ಅಂತ ಹೇಳ್ತಾನೆ. ನಾನು ಹೇಳ್ಕೊಳ್ಳಿ ಅಂತ ಸುಲಭ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಅದು ತಮಾಷೆ. ಮತ್ತೆ ಹಾಗೆಲ್ಲ ಹೇಳ್ಕೊಳ್ಳೋದಿಲ್ಲ ನಾನೀಗ, ರಾಜ ಬೇಕಾದಷ್ಟು ನಾಳೆ ಹೋಗ್ತಾನೆ, ಅದೆಲ್ಲ ನನಗೆ ಬೇಕಿಲ್ಲ, ನಿಜಾಲು ಬೇಕು ಅಂತ ಕೇಳು ಅವಾಗ ಹೇಳ್ತಾನೆ ಅಷ್ಟೇ, ಹೊರತು ದುಡ್ಡು ಕಾಸಿಗೆಲ್ಲ ಹೇಳೋದಿಲ್ಲ ಅಂತ ಹೇಳಿಬಿಡ್ತಾನೆ. ಯಾಕೆ ದುಡ್ಡು ಕಾಸು ಬಿಟ್ಟಿದ್ದಕ್ಕೆ ಆರಾಮಾಗಿರೋದು ಅಂತ ಹೇಳ್ತಾನಪ್ಪ. ಅಲ್ಲಿ ಬಿಟ್ಟಿದ್ದಕ್ಕೆ ಸುಖವಾಗಿದ್ದೆ ನಾನು, ನಾನು ಟೆಂಪ್ ಮಾಡಕ್ಕೆ ಹೋಗಬೇಡ. ಇದು ಹೊಸ ಕಾನ್ಸೆಪ್ಟ್, ಇವತ್ತು ನಮ್ಮ ಸಮಾಜಕ್ಕೆ ಅದು ಮೂಲಭೂತವಾದ ಗುಣವಾಗಿ ಬರಬೇಕು. ಇವತ್ತು ಹೊಸ ರೀತಿ ನೋಡಿ ನೋಡಿ ಜನಗಳಿಗೆ ಒಂಥರ ಯಾವುದೋ ಒಂದು ಸ್ಪರ್ಧೆಯ ಮನೋಭಾವ ಡೆವಲಪ್ ಆಗಿಬಿಟ್ಟಿದೆ. ಅದು ವಾಂಟೆಡ್ ಅನ್ವಾಂಟೆಡ್, ತುಂಬಾ ಸತ್ತು ಅನ್ವಾಂಟೆಡ್. ಅದು ಒಂದು ಕೊರಗೋದು ತಪ್ಪಲ್ಲ, MBBS ಓದಿರ್ತಾನೆ ಪಾಪ, ದಿವಸಕ್ಕೆ 50 ರೂಪಾಯಿ ಸಂಬಳ ಬರುತ್ತೆ, ದುಃಖ ಪಡ್ತಾನೆ, ನ್ಯಾಚುರಲ್, ಏನೋ ತಪ್ಪಲ್ಲ ಅದರೊಳಗೆ. ಯಾಕೆಂದ್ರೆ ನಾವು ಓದಿದ್ರೆ MBBS ಪಾಪ, ಹಾಗೂ ಆ ಖರ್ಚಿಗೆ FD ಇಟ್ಟಿದ್ರೆ ಸುಖ ಇದಕ್ಕೆ ಜಾಸ್ತಿ ಬರುತ್ತಿತ್ತು ಅಂತ ಒಂದು ಬರೀ 50 ರೂಪಾಯಿ ಏನು ಮಾಡಲಿ ಅಂತ ಹೇಳಿದ್ರೆ ತಪ್ಪಲ್ಲ ಅದು. ಆದರೆ ಸುಖವಾಗಿದ್ದಾನೆ, ಬೇಕಾದ ದುಡ್ಡು ಬರ್ತಾ ಇದೆ, ಇಲ್ಲ ಅವನಿಗೆ ಕಂಪೇರ್ ಮಾಡ್ತಾನೆ, ಅವನಿಗೆ ಬರಲ್ಲ ನನಗೆ ಬರಲ್ಲ, ಏನು ಮಾಡಬೇಕು ಇದಕ್ಕೀಗ? ಇದು ಸುಖದ ಕಾನ್ಸೆಪ್ಟೇ ಅಲ್ಲ. ಇದೊಬ್ಬನ ಹೋಲಿಸಿ ಅಂತ ಹೇಳಕ್ ಹೋದ್ರೆ ಊಟ ಕೂತಿರ್ತಾನೆ, ತಾನು ಎರಡು ನಾಡು ತಿಂದ ಇವ್ನು ನಾಲ್ಕು ತಿಂದ ಕೊರಕ್ತಾ ಕೂತಿದ್ರು, ನಾನು ನಾಲ್ಕು ತಿನ್ಲಿ ನಾಲ್ಕು ತಿನ್ಲಿ ಅಂತ ಹೊಟ್ಟೆ ವಾಂತಿ ಮಾಡ್ಕೋತಿದ್ದೆ ಅಷ್ಟೇ, ವಾಂತಿ ಮಾಡ್ಕೋತಿ. ಈ ತರ ವಿಚಾರ ಮಾಡಿ ಗತಿ ಏನಾಗ್ಬೇಕು? ಅದಕ್ಕೆ ಒಬ್ಬ ರಾಜ ಇದ್ದಂತ, ಎಷ್ಟು ಹೊಟ್ಟೆ ಬಾಕಾಗಿದ್ದ ಅಂತ ಕೇಳಿದ್ರೆ ಸಾಕಷ್ಟು ತಿಂದು ಬಿಡ್ತಿದ್ದ, ಇನ್ನೂ ತಿನ್ಬೇಕು ಅಂತ ಆಸೆ, ಅದು ವಾಮಿಟ್ ಮಾಡ್ಕೊಂಡ್ಬಿಡ್ತಿದ್ದಂತೆ, ಮತ್ತೆ ತಿನ್ಬೇಕು ಅಂತ. ಅದು ತಿನ್ನೋದೇ ಚಟ ಅವನಿಗೆ. ಆ ತರ ಇದ್ದರೆ ಯಾರು ರಿಪೇರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಗುಣ ಯಾರು ಕೊಡ್ಲಿಕ್ಕೆ ಬರುತ್ತೆ? ಮತ್ತೇವ ಪೃಥಕ್ ವಿಧಾಹ ಅರ್ಜುನ, ನನ್ನಿಂದ ಬರಬೇಕು ಈ ಗುಣಗಳೆಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋಗಿ ಆಗ ಹೊರಿಸುತ್ತೆ. ನಮ್ಮ ಕೈಲಿಲ್ಲ ಅಂದ್ರೆ ಅದೇ ಗುರುತದ್ದು. ಇವತ್ತು ನಮ್ಮ ಕನ್ವಿನ್ಸ್ ಮಾಡೋಕೆ ಆಗೋದಿಲ್ಲ, ದೇವರಾಯ ಕೊಟ್ಟರೆ ಉಂಟು ಇಲ್ಲದ ಹೋದ್ರೆ ಇಲ್ಲ. ಮತ್ತೆ ಹೇಳ್ತಾನೆ, ಸುಖಂ ದುಃಖಂ ಭವಃ ಭಾವಃ. ಭವಃ ಅಂದ್ರೆ ಹುಟ್ಟು, ಭಾವ ಅಂದ್ರೆ ಇರುವಿಕೆ. ಹುಟ್ಟಬೇಕಾದ್ರೆ ಮಕ್ಕಳಿಲ್ಲ, ಮಕ್ಕಳಾಗಬೇಕು, ಸಾಧ್ಯ ಇದೆಯಾ? ಎಷ್ಟು ವಿಜ್ಞಾನ ಎಲ್ಲ ಮಾಡ್ತಾ ಅಂತ ತಿಳ್ಕೊಂಡಿದ್ದೀರಿ, ತಪ್ಪದು ಬಂದು ಹೇಳ್ತಾರೆ. ನಿಮಗಾಗಲೇ ಸಾಧ್ಯವೇ ಇಲ್ಲ ಹೇಳ್ಬಿಡಿ, ಮೂರು ಸಾಧ್ಯವೇ ಇಲ್ಲ. ಕೆಲಸ ಆಗಿದ್ದನ್ನು ಕಾಣುತ್ತೇವೆ, ಯಾವ್ದು ಡಿಫೆಕ್ಟ್ ಇರುತ್ತೆ ಸರಿ, ಆದ್ರೆ ನಿಮ್ಗೆ ಆಗ ಚಾನ್ಸಸ್ಸೇ ಇಲ್ಲ. ಎಲ್ಲಿಂದ ಆಗಬೇಕು? ಭವಃ ಭಗವಂತ ಕೊಟ್ಟರೆ ಉಂಟು ಇಲ್ಲದ ಹೋದರೆ ಇಲ್ಲ. ಮೂರು ಸ್ಟೇಜ್ನಲ್ಲಿ ನಮಗೆ ಅರ್ಥ ಆಗೋದು, ಅಲ್ಲಿ ಅರ್ಥ ಆಗುತ್ತೆ ಅಷ್ಟೇ. ಭಾವ ಇರುವಿಕೆ, ಹಾಗೆ ಇರಬೇಕು ಅನ್ಕೋತೇವೆ ನಾವೀಗ, ಉದೋ ಬಿಡುತ್ತೆ ಆ ಕಡೆ. ಹಾಗೆ ಇರಬೇಕು ಅನ್ಕೋತೇವೆ, ಹೋಗ್ಬಿಡುತ್ತೆ. ಬೇಕು ಅನ್ಕೋತೇವೆ, ಹೋಗುತ್ತೆ. ಬೇಡ ಅನ್ಕೋತೇವೆ, ಬರುತ್ತೆ. ಅಂದ್ರೆ ಬೇಡವಾದ್ದು ಬರೋದು, ಇರೋದು ಹೋಗೋದು, ಯಾತಕ್ಕೋಸ್ಕರ? ಭಾವ ನನ್ನ ಅಧೀನವಾದದ್ದು, ಅದು ದುಃಖಂ ದುಃಖಂ ಭವೋ ಭಾವ ಭಯಂಚ ಅಭಯಮೇ ವಚ. ಒಳ್ಳೆ ವಯಸ್ಸಿರುತ್ತೆ, ಅದೇ ಎಲ್ಲಿ ಅನ್ಕೋತಾನೆ, ಅನ್ಕೋತಿರೋಕೆ ಹೋಗ್ತಾನೆ ಇರುತ್ತೆ, ಇರ್ಲಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಮುಪ್ಪು ಬೇಡ ಅಂತಾರೆ, ಅದಾಗಿ ಬರ್ತಾನೆ ಇರುತ್ತೆ. ಬೇಡ ಅಂದ್ರೆ ಸೀಯದ ಎಳೆದ ಬಿಲ್ಲು ಬೇಗ ಬರುತ್ತೆ, ಬೇಡ ಅಂದಷ್ಟು ಕೂಡ ಬೇಗ ಬರೋದು ಅದರ ವೈಶಿಷ್ಟ್ಯ. ಅದು ಯಾರ ಕೈಯಲ್ಲೇ ಇದು ಭವ ಭಾವ ನನ್ನ ಅಸ್ತಿತ್ವದಲ್ಲಿ ಉಂಟು ಅರ್ಜುನ. ಭಯಂಚ ಅಭಯಮೇ ವಚ, ಭಯ ಆಗೋದು ದೇವರ ಅಧೀನ, ಅಭಯವಾಗೋದು ದೇವರ ಅಧೀನ. ಪ್ರಹ್ಲಾದನಿಗೆ ತಂದೆ ಅಕ್ಷಿಚ್ಚ ಕೊಡ್ತಾನೆ, ಭಯನೇ ಆಗ್ತಾ ಇಲ್ಲ. ಹೊಡಿತಾನೆ ಬಡಿತಾನೆ, ಹಾವುಗಳನ್ನು ಮಧ್ಯೆ ಹಾಕ್ತಾನೆ, ಕಾಣೆಕಾಲಲ್ಲಿ ತುಡಿಸ್ತಾನೆ, ಬೆಂಕಿಯಲ್ಲಿ ಹಾಕ್ತಾನೆ, ಸಮುದ್ರದಲ್ಲಿ ಹಾಕ್ತಾನೆ. ಅವನಿಗೆ ಭಯದ ಹೆಸರೇ ಇಲ್ಲ, ಆರಾಮಾಗಿದ್ದು ಬಿಟ್ಟಿದ್ದಾನೆ. ಇವರಿಗೆ ಭಯ, ಇವ್ರು ಸಾಯ್ತಾ ಇಲ್ವ ಅಲ್ಲಿ, ಬರೀ ಇನ್ನೇನು ಮಾಡ್ತಾರೋ ಅಂತ ಅವನಿಗೆ ಭಯ. ಪಾಪ ಇವನಿಗೆ ಭಯನೇ ಇಲ್ಲ, ಎಲ್ಲಿಂದ ಬರಬೇಕಿದು? ಅಭಯಮೇ ವಚ, ಅಭಯ. ಎಂಥ ಪ್ರಸಂಗದಲ್ಲಿ ಭಯದ ಹೆಸರೇ ಇಲ್ಲ, ಕೆಲವರಿರ್ತಾರೆ ಭಾರಿ ಧೈರ್ಯ, ಕತ್ತೆ ಸರ 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 ಹೋಗಿಬಿಡ್ತಾರೆ ರೆಡಿ ಅಂತೇಳಿ. ಕೆಲವರಿಗೆ ಜಿರಳೆ ಬಂದು ಭಾರಿ ಅನಾಹುತವಾದಾಗ ಆನೆ ಸಿಂಹ ಬಂದಷ್ಟು ಭಯ ಪಡ್ತಾ ಇರ್ತಾರೆ, ಇರ್ತಾರೆ ಜಿರಳೆಗೆ ಭಯದ ಜನ ಸಿಗ್ತಾರೆ. ಆದರೆ ಸಿಂಹ ಬಂದರು ಧೈರ್ಯವಾಗಿರ್ತಕ್ಕಂಥ ಮಹಾತ್ತರ ವ್ಯಕ್ತಿಗಳಿರ್ತಾರೆ. ನಾನೊಬ್ರು ನೋಡಿದ್ದೆ ಗದಗಿನಲ್ಲಿದ್ದಾಗ, ಒಬ್ಬ ಮನೆ ಅವರೇನು ಓದಿಲ್ಲ ಏನೇನೂ ಇಲ್ಲ, ಭಾಳ ಒಳ್ಳೆ ಸುಮಾರು 40-50 ವರ್ಷದ ಹೆಂಗಸು, ಹಾವು ಬಂದಿದೆ ಅಂದರೆ ಸರಕ್ಷಣೆ ಹಿಡಿದು ಬಿಡ್ತು, ಭಾಳ ಹಿಡಿದು ಬಿಡುತ್ತೆ ತಕ್ಷಣನೇ. ಅದು ಯಾವ ಹಾವಾಡಿಗೆ ಹೆದರಬೇಕು, ಅವಕ್ಕೆ ಹೆದರಿಕೆನೇ ಇಲ್ಲ. ಒಂದರ ತಾವು ಕಳಿಸ್ಕೊಂಡು ಇನ್ನೂ ಇದ್ದಾರೆ ಅವರು, ಏನೇನೂ ಆಗಿಲ್ಲ, ಸುಖವಾಗಿದ್ದಾರೆ, ಭಯದ ಹೆಸರೇ ಗೊತ್ತಿಲ್ಲ. ಅಂಥ ವ್ಯಕ್ತಿತ್ವ ಉಳಿದವರಿಗೆ, ಅವ್ರ ಗಂಡರಿಗೆ ಭಾರಿ ಭಯ ಕಂಡುಬಿಟ್ರೆ, ನೀ ನೋಡಿ ಅಂತ ಕಳಿಸಿ ಒಳಗೆ ಹೋಗ್ಬಿಡ್ತಿದ್ರು. ಪಾಪ ಅಂಥ ಸಾವ ಎಲ್ಲಿಂದ ಬರುತ್ತಿವೆಲ್ಲ ಕೂಡ, ನಾವಿಟ್ಟುಕೊಳ್ಳಕ್ಕಾಗೋದಿಲ್ಲ ಅದನ್ನೆಲ್ಲ. ಪ್ರತಿ ಅನಲೈಸ್ ಮಾಡ್ತಾ ಹೋಗುತ್ತಾವೆ, ಯಾರಲ್ಲಿ ನಮ್ಮಲ್ಲಿ ಏನಿದೆ, ಬೇರೆಯಲ್ಲಿ ಏನಿದೆ, ನಮಗೆ ಎಲ್ಲಿಂದ ಬಂತು, ಬೇರೆ ಎಲ್ಲಿಂದ ಬಂತು, ಏನೇನೋ ಕಾರಣ ಕೊಡ್ತೇವೆ. ಕೊನೆ ಎಂಡಾಗ ದೇವರಲ್ಲಿ ಎಂಡಾಗಬೇಕಷ್ಟೆ, ಹೊರಗಿನ ಕಾರಣಗಳೆಲ್ಲ ಬೇರೆ, ಅದು ನಿಜವಾದ ಕಾರಣ ಇರೋದು ಬೇರೆ ಕಡೆಗೆ. ಈ ದೃಷ್ಟಿಯಿಂದ ವೈರಿಂಗ್ ಕರೆಕ್ಟ್ ಇದೆ, ಕರೆಂಟ್ ಬಂತು, ಕರೆಕ್ಟೇ ವೈರಿಂಗ್ ಎಲ್ಲ ಕರೆಕ್ಟ್ ಇದೆ, ಕರೆಂಟ್ ಬಂತು, ಅದು ಸಪ್ಲೈ ಇಲ್ಲ, ಕರೆಂಟ್ ಇಲ್ಲೇ ಬರುತ್ತೆ. ಈಗ ಎಷ್ಟು ವೈರಿ ಬಂಗಾರ ವೈರ್ ಹಾಕಿದ್ರು ಬರೋದಿಲ್ಲ, ಕರೆಂಟ್ ಇಲ್ಲ ಅಂತ ಕೇಳಿ ವೈರಿಂಗ್ ಬೇಡ ಅಂತ ಅರ್ಥ ಅಲ್ಲ, ಅಟ್ ದಿ ಸೇಮ್ ಟೈಮ್ ಸಪ್ಲೈ ಇಲ್ಲ, ಎಲ್ಲಿಂದ ಬರುತ್ತೆ ಈ ಮಧ್ಯೆ. ಸೊ ಮೇನ್ ಸಪ್ಲೈಯರ್ ಯಾರು? ಭಗವಂತ. ಉಳಿದನ್ನ ಅಲ್ಲ ಅಂತ ಹೇಳ್ತಾ ಇಲ್ಲ, ಸೈನ್ಸಿನ ಅಲ್ಲಗಳಿತಾ ಇಲ್ಲ, ಸೈನ್ಸ್ ಎಲ್ಲ ಬೇಕೇ ಬೇಕು, ಈ ವೈರಿಂಗ್ ಎಲ್ಲ ಸೈನ್ಸು, ಆ ಸಪ್ಲೈ ಎಲ್ಲ ಫಿಲಾಸಫಿ. ಇವತ್ತು ಸಪ್ಲೈ ಮಾಡೋದು ಭಗವಂತ, ಅವನು ಸಪ್ಲೈ ಮಾಡೋದು ನಿಲ್ಲಿಸ್ತಾ ಅಂದ್ರೆ ಬಾವಿ ತೋಡ್ತಾನೆ, ಬಾವಿ ತೋಡೋದು ಅವನು ತೋಡ್ತಾನೆ. ನೀರು ಎಲ್ಲಿಂದ ಬರಬೇಕು? ದೇವ್ರು ಕೊಡಬೇಕಷ್ಟೆ. ಎಷ್ಟೋ ಕಡೆ ನೀರು ಬೀಳೋದಿಲ್ಲ, ಫಸ್ಟ್ ಕ್ಲಾಸ್ ನೀರು ಬೀಳುತ್ತೆ, ನೀರು ಬೀಳುತ್ತೆ ತೆಗಿತಾರೆ, ನನಗೆ ನೀರಿಲ್ಲ. ಎಲ್ಲಿಂದ ಇದು? ದೇವ್ರು ಕೊಟ್ಟರೆ ಉಂಟು, ಇಲ್ಲ ಮಿಷನ್ನಿಂದ ನಾವು ಕರಿಬಹುದೇ ಹೊರತು ನೀರು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ, ಅದೆಲ್ಲ ದೇವರ ಅನುಗ್ರಹನೇ ಆಗಬೇಕು. ಭಯಂಚ ಅಭಯಮೇ ವಚ, ಅಹಿಂಸಾ ಸಮತ ತುಷ್ಟಿ ತಪಃ ಜ್ಞಾನಂ ಯಶಃ ಅಯಶಃ. ದಾನಂ ಯಶಃ ಅಯಶಃ. ಅಹಿಂಸಾ, ಹಿಂಸೆ ಮಾಡದೇ ಇರತಕ್ಕಂಥ ಸ್ವಭಾವ, ಹಿಂಸೆ ಮಾಡದೇ ಇರತಕ್ಕಂಥ ಸ್ವಭಾವ, ಮತ್ತು ನಾವು ಹಿಂಸೆ ಒಳಗಾಗದೆ ಇರತಕ್ಕಂಥ ಸ್ವಭಾವ. ಯಾರೋ ನೋಯಿಸ್ತಾರೆ, ಉದ್ದೇಶಪೂರ್ವಕ ನೋಯಿಸ್ಬೇಕು ಅಂತ ನೋಯಿಸೋ ನೋಯದೇ ಇಲ್ಲ ಅವನು. ಈ ಗುಣ ದೇವರು ಕೊಡಬೇಕಷ್ಟೆ. ಹಿಂಸೆ ಮಾಡದಿರುವಿಕೆ ಇದೆಯಲ್ಲ, ಕೆಲವರು ಚಟ ಹೋಗ್ತಾ ಪಟ್ಟ ಅಂತ ದೊಡ್ಡದು ಹೋಗ್ತಾರೆ, ನೇಚರೇ ಹಾಗೆ. ಯಾವುದು ಗಿಡ ನೋಡ್ತಾರೆ ಎಲೆ ಕಿತ್ತು ಬಿಡ್ತಾರೆ, ಸುಮ್ಮನೆ ಹೋಗೋದಿಲ್ಲ, ಎಲೆ ಕಿತ್ತೋದು, ಆ ಹೂಬ್ ಕಿತ್ತು ಹಾಕೋದು, ನೋಡೋದು ಎಷ್ಟು ಬಿಡೋದು, ಇವೆಲ್ಲ ತಲೆಯಲ್ಲಿ ಟ್ಯಾಕ್ ಮಾಡಬೇಕಿದನ ತಪ್ಪದು. ಒಂದು ಶಾಸ್ತ್ರ ಹಿಡಿತದೆ ಹಾಗೆಲ್ಲ ಮಾಡಕ್ ಬರೋದಿಲ್ಲ ಅಂತ ಹೇಳುತ್ತಾರೆ. ಹಿಂಸೆ ಅಹಿಂಸೆ ದೊಡ್ಡ ಗುಣ, ಅದು ಒಂದು ಭಾರಿ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ನಾವೇನ್ ತಗೊಂಡು ನಮ್ಮ ತೋಟದ ಹೂವನ್ನು ಕಿತ್ತ ಹಕ್ಕು ನಮಗಿಲ್ಲ ಅಂತ ಹೇಳ್ತಾರೆ ಸುಮ್ಮನೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಗಿಡದ ಎಲೆ ಸುಮ್ಮನೆ ಕಿತ್ತ ಹಕ್ಕು ನಮಗಿಲ್ಲ, ಇನ್ನೊಬ್ಬರು ಕಿತ್ತ ಹಕ್ಕು ಅಂತ ನಮಗಿಲ್ಲವೇ ಇಲ್ಲ. ಅಷ್ಟು ಅಮೂಲ್ಯವಾದಂಥ ಸಂದೇಶವನ್ನು ಕೊಡ್ತಾರೆ. ಪ್ರಸಂಗ ಬಂತು ಅಂತ ಹೇಳ್ತೇನೆ, ಮಹಾಭಾರತನ ಕಥೆ ಬರುತ್ತೆ. ಶಂಖ ಲಿಖಿತ ಅಂತ ಇಬ್ರು ಅಣ್ಣ ತಮ್ಮಂದಿರು, ಶಂಖ ಲಿಖಿತ ಇಬ್ರು ದೊಡ್ಡ ಋಷಿಗಳು, ಇಬ್ರು ಕೂಡ ಸಾಮಾನ್ಯರಲ್ಲ, ಮಹಾನುಭಾವರು. ಇವನೊಂದ್ ಕಡೆ ಆಶ್ರಮ ಮಾಡಿರ್ತಾನೆ, ಅವನೊಂದ್ ಕಡೆ ಆಶ್ರಮ ಮಾಡಿರ್ತಾನೆ. ಇದು ಶಂಖನ ಆಶ್ರಮ, ಅದು ಲಿಖಿತನ ಆಶ್ರಮ. ಒಂದು ಸತ್ತ ಲಿಖಿತ ತನ್ನ ಅಣ್ಣನ ಆಶ್ರಮಕ್ಕೆ ಬರ್ತಾನೆ, ಶಂಖನ ಆಶ್ರಮಕ್ಕೆ ಬರ್ತಾನೆ. ಬೇಕಾದಷ್ಟು ತೋಟ ಹಣ್ಣಿನ ಗಿಡ ಬೇಕಾದಷ್ಟು ಇರುತ್ತೆ, ಆಗ ಅಣ್ಣ ಅಲ್ಲಿರೋದಿಲ್ಲ, ಎಲ್ಲ ಹೋಗಿರ್ತಾನೆ. ತಮ್ಮ ಸುಮ್ಮನೆ ಓಡಾಡ್ತಿರ್ತಾನೆ ತೋಟದೊಳಗೆ, ಹಣ್ಣುಗಳನ್ನು ನೋಡ್ತಾನೆ, ತುಂಬಾ ಖುಷಿ ಆಗುತ್ತೆ, ಕಿತ್ಕೊಂಡ್ಬಿಡ್ತಾನೆ ಅಣ್ಣ, ಕಿತ್ಕೊಂಡು ತಿಂತಾ ಕೂಡ್ತಾನೆ. ಅಷ್ಟೊತ್ತಿಗೆ ಅಣ್ಣ ಬರ್ತಾನೆ, ಅಣ್ಣ ಬರ್ತಾನೆ, ಅಣ್ಣ ಅಂತ ಮಾತಾಡಿಸ್ತಾನೆ. ಆ ಇರಲಿ, ಮೊದಲು ಯಾಕೆ ಹಣ್ಣು ಕಿತ್ತಿದೆ ಹೇಳು ಅಂತ ಫಸ್ಟ್ ಹೇಳ್ತಾನೆ. ಹಣ್ಣು ಯಾಕೆ ಕಿತ್ತಿದೆ? ಅಯ್ಯೋ ನಿನ್ನ ತೋಟ ನಾನು ಕಿತ್ತಿದೆ ಅಂತ ಹೇಳ್ತಾನೆ. ನನ್ನ ತೋಟ ಕಿತ್ತ ಅದಕ್ಕೆ ನಿನಗ್ಯಾರು ಕೊಟ್ರು ಅಂತ ಕೇಳ್ತಾನೆ. ನನ್ನ ತೋಟಕ್ಕೆ ಬರಬಹುದು, ನೀನು ಯಾಕೆ ಕಿತ್ತಿದೆ ಫಸ್ಟ್ ಅದನ್ನು ಹೇಳಿ ನೋಡೋಣಂತೆ. ಕಿತ್ತು ಸಾಧ್ಯ ಇಲ್ಲ ಅಣ್ಣ, ತಮಾಷೆ ಮಾಡ್ತೀಯ? ತಮಾಷೆ ಮಾಡ್ತಾ ಇಲ್ಲ, ಕಿತ್ತು ತಿನ್ನ ಹಕ್ಕು ನಿನಗಿಲ್ಲ ಅಂತ ಹೇಳ್ತಾನೆ. ಕಿತ್ತು ತಿನ್ನ ಹಕ್ಕು ನಿನಗಿಲ್ಲ, ದೇವರಿಗೆ ಕೊಡಬಹುದಾಗಿತ್ತು, ನಿನಗೆಲ್ಲಿದೆ ಹಕ್ಕು ಅದು ತಿನ್ನೋದಕ್ಕೆ? ಅಣ್ಣ ನಿಜವಾಗ್ಲೂ ಹೇಳ್ತೇನೆ, ನಿಜವಾಗ್ಲೂ ಹೇಳ್ತಾ ಇದ್ದೆ, ತಪ್ಪು ಮಾಡಿದ್ದೇನೆ ಅಂತ ಹೇಳಿಬಿಟ್ಟಂತೆ. ಅಣ್ಣ ತಮ್ಮನೇ ಹೇಳ್ತಾನೆ, ಇವತ್ತು ನಾವು ಸರ್ಕಾರ ದುಡ್ಡ್ರೆ ಜೇಬು ಹಾಕೊಂಡ್ಬಿಡ್ತೇನೆ ಅಂತ ಕೇಳಿದ್ರೆ, ತಿಂದ ಇದ್ದವನೇ ಮೂರ್ಖ ಅಂತ ಬಿಡ್ತಾರೆ. ತಿಂದ ಇದ್ದವನೇ ಮೂರ್ಖ, ಅಣ್ಣನ ಸೊತ್ತನ ತಮ್ಮ ತಿನ್ನಕ್ಕೆ ಬರೋ ಅದು ಹಣ್ಣು ಅಷ್ಟೇನೆ. ಈ ಮಧ್ಯೆ ಅಣ್ಣ ಕೆಳಗೆ ಹೇಗೋ ಬಿಡ್ತಿತ್ತು, ಅದೆಲ್ಲ ಗೊತ್ತಿಲ್ಲ, ಹೇಗೆ ತಿಂದೆ ತಪ್ಪು. ತಮ್ಮ ಅರ್ಥ ಆಯ್ತು ಪಾಪ, ಅವನು ತಮ್ಮ ಹಠವಾದಿ ಅಲ್ಲ, ಅಣ್ಣ ನಿಜವಾಗ್ಲೂ ಹೇಳ್ತಾ ಇದ್ದೆ, ಅವ್ನು ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ತಪ್ಪೇ ಇದು ಬಂದು. ಹಾಗಿದ್ರೆ ನನಗೆ ಶಿಕ್ಷೆ ಕೊಡು, ತಗೋತೇನೆ ಅಂತ ಹೇಳಿ ಶಿಕ್ಷೆ ಕೊಡು, ತಪ್ಪಾಯ್ತು ನನ್ನ ಕ್ಷಮಿಸು, ಶಿಕ್ಷೆ ಕೊಡು. ಶಿಕ್ಷೆ ಕೊಡೋದು ನನ್ನ ಕೆಲಸ ಅಲ್ಲ, ರಾಜನ ಕೆಲಸ, ರಾಜನ ಹತ್ರ ಹೋಗು ಅಂತ ಹೇಳಿರ್ತಾರೆ. ರಾಜನ ಹತ್ರ ಹೋಗು, ಅವು ಸುಧನ್ವ ಅಂತ ಒಬ್ಬ ರಾಜ ಆಡ್ತಾ ಇರ್ತಾನೆ. ಜೈವಿನಿ ಭಾರತ ಸುಧನ್ವ ಅಲ್ಲ, ಈತ ಬೇರೆ. ಸುಧನ್ ರಾಜ್ಯ ಆಡ್ತಾ ಅಲ್ಲಿ ಹೋಗ್ತಾನೆ, ರಾಜ ನಾನು ತಪ್ಪು ಮಾಡಿದ್ದೇನೆ ಶಿಕ್ಷೆ ಕೊಡು ಅಂತ ಕೇಳಿದಂತೆ. ತಪ್ಪು ಮಾಡಿದ್ದೇನೆ ಶಿಕ್ಷೆ ಕೊಡು. ಅವನು ಕೇಳ್ತಾನೆ, ಏನು ತಪ್ಪು ಮಾಡಿದ್ದೀನಿ, ನೀವೇನು ತಪ್ಪು ಮಾಡಿದ್ದೀರಿ ಆಚಾರ್ಯ ಅಂತ ಹೇಳ್ತಾನೆ. ಇಲ್ಲ, ನಮ್ಮ ಅಣ್ಣನ ತೋಟಕ್ಕೆ ಹೋಗಿದ್ದೆ, ಹಣ್ಣು ತಿಂಟು ಕಿತ್ತು ತಿಂದುಬಿಟ್ಟೆ. ಅದಕ್ಕೆ ನಮ್ಮ ಅಣ್ಣ ಹೇಳ್ತಾನೆ, ನೀ ಹಿಂಸೆ ಮಾಡಿದ್ದೆ ಗಿಡಕ್ಕೆ ಕಿತ್ತು ಹಕ್ಕಿಲ್ಲ ನೋಡಿ. ಅದಕ್ಕೆ ಹೂ ಬಿಡಿಸ್ಬೇಕಾದ್ರೆ, ತುಳಸಿ ಕೆತ್ತಬೇಕಾದ್ರೆ, ಹಣ್ಣು ಕಿತ್ತಬೇಕಾದ್ರೆ, ಸುಮ್ಮನೆ ಕಿತ್ತಿದ್ರೆ ಮಹಾಪಾಪ ಅಂತ ಹೇಳ್ತಾರೆ. ಆ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಂತೆ ಮೊದಲು ನಾವು. ಅಮ್ಮ ನೀವು ಹಣ್ಣನ್ನು ಕಿತ್ತಾ ಇದ್ದೇವೆ, ಹೂ ಎಲೆಯನ್ನು ಕಿತ್ತಾ ಇದ್ದೇವೆ, ತುಳಸಿ ಬಿಡಿಸ್ತಾ ಇದ್ದೇವೆ, ಅದಕ್ಕೆ ಅನುಮತಿ ಕೊಡು ಅಂತ ತಗೋಬೇಕಂತೆ. ಯಾರಾದ್ರೂ ಪೇಪರ್ ಟೇಬಲ್ನ ಪೇಪರ್ ಇರುತ್ತೆ, ಸರಕು ಹೇಳ್ಕೊಂಡು ಹೋಗಿಬಿಟ್ರೆ ತಪ್ಪದು, ಮೇ ಟೇಕ್ ದಿಸ್ ಪೇಪರ್ ಅಂತ ಕೇಳ್ತಾನಲ್ಲ, ಆ ಥರ ಕೇಳಬೇಕಾದ್ರೆ ಯಾತಕ್ಕೆ ಅಂತ ಕೇಳ್ತಾನೆ ಮೊದಲು. ಯಾತಕ್ಕೆ ಯಾವುದು ಕಟ್ಕೊಂಡು ಹೋಗಿಬಿಡ್ಲಿಕ್ಕಲ್ಲ, ಕೇಶವಾರ್ಥೆ ಚಿರೋಮಿತ್ವಾಂ, ಭಗವಂತ ಅರ್ಪಣೆ ಮಾಡಬೇಕಾಗಿದೆ ಅದಕ್ಕೆ ತಗೋತೀರಿ ಅಂತ ಕೇಳಿದರೆ ಅಲೋ ಮಾಡ್ತಾರಂತ. ಅಷ್ಟೇ, ಎಷ್ಟು ಹೆಚ್ಚು ಕಿತ್ಕೊಳ್ಳೋಗಿಲ್ಲ, ಎಷ್ಟು ತುಳಸಿ ಬಿಡುತ್ತೆ ಅಷ್ಟು ದೇವರಿಗೆ ಹಾಕಲೇಬೇಕು ಅದನ್ನು, ಎಷ್ಟು ಹೂವು ಏರಿಸುತ್ತಾನೆ ಅಷ್ಟು ದೇವರಿಗೆ ಹಾಕಲೇಬೇಕು ಅದನ್ನು. ಒಂದು ಉಳಿಸ್ಕೊಂಡ್ರು ಕೂಡ ಅಹಿಂಸೆ ಹಾಗೆ ಉಳ್ಕೊಂಡ್ಬಿಡುತ್ತಂತ. ಯುಟಿಲೈಸೇಷನ್ ಮಾಡಿಲ್ವಲ್ಲ, ಅದರಿಂದ ಅದು ಲ್ಯಾಪ್ಸ್ ಆದ ಲೆಕ್ಕ ಭಾರಿ ಅಪರಾಧಕ್ಕೆ ಕಾರಣವಾಗ್ತದೆ. ನಮಗೀಗ ಮನುಷ್ಯರನ್ನೇ ಕೊಳ್ಳೋ ಜನಗಳಿಗೆ ಈ ಹೂಗಿಡ ಬಗ್ಗೆ ಯೋಚನೆ ಮಾಡಿ ಅರ್ಥನೇ ಆಗೋದಿಲ್ಲ ನಮಗೆ. ಅಹಿಂಸಾ ಅಂದ್ರೆ ಹೊರಗಿನ ಜನ ಹಿಂಸೆ ಮಾಡೋದಲ್ಲ, ಪ್ರಾಣಿ ಹಿಂಸೆ, ಸಸ್ಯ ಹಿಂಸೆ, ಯಾವ ಹಿಂಸೆಯನ್ನು ನಾವು ಮಾಡಬಾರದು. ಅದು ದೊಡ್ಡ ದೈವಿ ಸಂಪತ್ತು, ಅದು ಒಂದು ದೇವರು ಕೊಟ್ಟರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ರಾಜನಿಗೆ ಆಶ್ಚರ್ಯವಾಯಿತು, ನೀವೇ ಹಿಂಸೆ ಮಾಡಿದ್ದೀರಿ. ನಮ್ಮ ಅಣ್ಣ ಹೇಳ್ತಾನೆ, ಹಿಂಸೆ ಮಾಡಿದ್ದಾಗಿದೆ, ನಾನೀಗ ಹಣ್ಣು ಕಿತ್ತುಬಿಟ್ಟಿದ್ದೇನೆ. ನಿಮ್ಮ ಅಣ್ಣನ ತೋಟದ ಹಣ್ಣನ್ನು ನೀವು ಕಿತ್ತಿದ್ರೆ ಯಾಕೆ ಗಲಾಟೆ ಮಾಡ್ಕೋತೀರಿ, ನೀವೇ ಸರಿ ಮಾಡಿಕೊಡ್ರಿ ಅಂತ ರಾಜ ಪಾಪ. ಇಲ್ಲ, ನಮ್ಮ ಅಣ್ಣ ಹೇಳ್ತಾನೆ, ನಾವು ಸರಿ ಮಾಡ್ಕೊಳಕ್ ಬರೋದಿಲ್ಲ, ನೀನೇ ಮಾಡ್ಬೇಕಂತೆ ಅಂತ ಹೇಳಿದ್ರೆ. ಆಗ ರಾಜ ಹೇಳ್ತಾನೆ, ಆಯ್ತು ಹಾಗಿದ್ರೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಶಿಕ್ಷೆ ಕೊಟ್ಟು ಬಿಡಿ. ರಾಜ ಕೇಳ್ತಾನೆ, ಎಂಥ ಶಿಕ್ಷೆ ಕೊಡಲಿ ಅಂತ ಕೇಳ್ತಾನೆ. ರಾಜ, ನಮ್ಮ ಅಣ್ಣ ಸಣ್ಣ ಪುಟ್ಟ ಶಿಕ್ಷೆಗೆಲ್ಲ ಒಪ್ಪೋದಿಲ್ಲ, ಹಣ್ಣು ಕದ್ರೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆನೇ ಕೊಡು ಅಂತ ಕೇಳಿದ್ರು. ನಾನು ಯಾರೋ ಋಷಿ ಮುನಿ ಅಂತ ನೋಡಬೇಡ ನೀನೀಗ, ನಮ್ಮ ಅಣ್ಣ ಒಪ್ಪೋದಿಲ್ಲ ಅದಕ್ಕೆಲ್ಲ ಕೂಡ. ಒಬ್ಬ ಯಾರೇ ಒಬ್ಬ ವ್ಯಕ್ತಿ ಕಿತ್ತಿದ್ರೆ ಏನು ಶಿಕ್ಷೆ ಕೊಡೋಕಾಯ್ತು ಅದನ್ನೇ ಕೊಡು, ನಾನು ತಗೊಳ್ಳೋದು ರೆಡಿ ಇದ್ದೇನೆ ಅಂತ ಹೇಳಿದ್ರಂತೆ. ಹೇಳ್ತಾನೆ, ಸ್ವಾಮಿ ಆ ಶಿಕ್ಷೆ ಕೊಟ್ಟರೆ ತುಂಬ ತೊಂದರೆ ಆಗುತ್ತೆ ನಿಮಗೆ ಅಂತ ಹೇಳ್ತಾನೆ. ರಾಜ, ತೊಂದರೆ ಪ್ರಶ್ನೆ ಅಲ್ಲ, ಧರ್ಮದ ಪ್ರಶ್ನೆ ಇದು, ಪರವಾಗಿಲ್ಲ ಹೇಳು ಅಂತ ಹೇಳಿರ್ತಾನೆ. ಹಾಗಿದ್ರೆ ಕೈ ಕತ್ತರಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ, ಕೈ ಕತ್ತರಿಸ್ಬೇಕಾಗತ್ತೆ. ಅವು ಒಂದು ಹಣ್ಣು ಕಿತ್ತು ಒಂದು ತಗೊಂಡ ತಿನ್ಕೊಂಡ, ಎರಡು ಕೈ ಉಪಯೋಗಿಸಿದ್ದ, ಎರಡು ಕೈಯು ಕತ್ತರಿಸ್ಬೇಕು ಅಂತ ಹೇಳಿದ್ರಂತೆ. ರಾಜ ತಯಾರು ಅಂತ ಹೇಳ್ತಾನೆ ಮುನಿ. ಆತ ತಯಾರು ಅಂತ ಕತ್ತರಿಸಿ ಬಿಟ್ರಂತೆ. ರಾಜ ಹೇಳ್ತೀನಿ, ಕತ್ತರಿಸ್ಬಿಡು, ಯೋಚನೆ ಮಾಡಬೇಡ. ರಾಜ ಕೈ ಕತ್ತರಿಸ್ಬಿಡ್ತಂತೆ. ಸೀದಾ ಅಣ್ಣನ ಹತ್ರ ಹೋಗ್ತಾನೆ, ಪಾಪ ಕೈ ಕತ್ತರಿಸಿ ಅಣ್ಣನ ಹತ್ರ ಹೋಗ್ತಾನೆ. ಅಣ್ಣ ನೋಡ್ತಾನೆ, ಅಣ್ಣ ನನ್ನ ಪಾಪ ಹೋಯ್ತಾ ಅಂತ ಕೇಳಿದ್ರಂತೆ. ಎಷ್ಟು ಧರ್ಮದ ಬಗ್ಗೆ ಎಚ್ಚರ ಇದೆ ವ್ಯಕ್ತಿಗೆ ಅಂತ. ನನ್ನ ಪಾಪ ಹೋಯ್ತಾ, ನೀ ಹೇಳಿ ಶಿಕ್ಷೆ ತಗೊಂಡ್ಬಿಟ್ಟಿದ್ದೇನೆ, ಹಣ್ಣು ಕಿತ್ಕೊಂತ ನನ್ನ ಪಾಪ ಹೋಯ್ತು ತಾನೆ. ಆಗ ಅಣ್ಣ ಹೇಳ್ತಾನೆ, ಭಲೇ ನಿಜವಾಗಲೂ ಕೂಡ ಶಿಕ್ಷೆ ತಗೊಂಡಿದ್ದೀನಿ, ನೀನೀಗ ಇನ್ನೊಮ್ಮಿಂತ ಕೆಲಸ ಮಾಡಬೇಡ, ನಿನ್ನ ಪಾಪ ಹೋಯ್ತು ಅಂತ ಹೇಳಿದ್ರು. ನಿನ್ನ ಪಾಪ ಹೋಯ್ತು, ಭಾರಿ ಖುಷಿ ಆಯ್ತಾ. ಕೈ ಹೋಗಿದ ದುಃಖಕ್ಕಿಂತ ಪಾಪ ಹೋಗಿದ ಸುಖ ಜಾಸ್ತಿ ಆಯ್ತು. ಕೈ ಹೋದ್ರೆ ಈಗ ಹೋಯ್ತು, ಪಾಪ ಡೆವಲಪ್ ಆಗಿ 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 ಎಷ್ಟು ಜಾಸ್ತಿ ಬರ್ತಿತ್ತು ಆಮೇಲೆ, ಅದ್ರ ಖುಷಿ ಆಯ್ತಂತೆ. ನೋಡು ಅಲ್ಲಿ ನದಿ ಹರಿತಾ ಇದೆ, ಸ್ನಾನ ಮಾಡಿ ಬಾ ಅಂತ ಹೇಳಿದ. ನದಿ ಹರಿತಾ ಇದೆ, ಸ್ನಾನ ಮಾಡಿ ಬಾ. ಹೋದ, ಸ್ನಾನ ಮಾಡಿದ, ಮುಳುಗಿದ, ತಕ್ಷಣ ಮೇಲಕ್ಕೆದ್ದ. ಆಶ್ಚರ್ಯನೇ ಆಶ್ಚರ್ಯ, ಕೈ ಎರಡು ಬಂದಿದ್ವು ಅಂತೆ. ಮತ್ತೆ ಅವನಿಗೆ ಮುಳುಗಿದ, ಮೇಲೆ ಎದ್ದ, ಕೈ ಬಂದಿದ್ವು ಅಂತ. ಆ ನದಿಗೆ ಬಾಹುದಾ ಅಂತಾನೆ ಹೆಸರಾಯಿತು ಅಂತ ಹೇಳಿದ್ದಾರೆ. ಬಾಹುದಾ ನದಿ ಅಂತಾನೆ ಹೆಸರು. ಅವನಿಗೆ ಆಶ್ಚರ್ಯ ಆನಂದ, ಓಡ್ಕೋತ ಬರ್ತಾರೆ, ಅಣ್ಣ ಕೈ ಬಂದುಬಿಟ್ಟು, ನನಗೆ ಗೊತ್ತು ನಿಂದೇ ತಪಶಕ್ತಿ ಅಂತ ಹೇಳಿದ್ದಾರೆ. ನಿಂದೇ ತಪಶಕ್ತಿ ಇದು, ಅದನ್ನು ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳಿದೆ, ಕೈ ಬರಿಸಿಬಿಟ್ಟೆ. ನಾನು ಭಾರಿ ಸಂತೋಷವಾಯಿತು ಅಣ್ಣ, ನನಗೊಂದು ಸಂಶಯ ಬಂದಿದೆ ಅಂತ ಕೇಳ್ತಾರೆ. ನನ್ನ ಸಂಶಯ ಬಂದಿದೆ. ಏನು ಸಂಶಯ ಅಂತ ಕೇಳ್ತಾರೆ. ನಿನಗೆ ಹೋದ ಕೈಯು ಕೊಡೋ ಶಕ್ತಿ ಇದೆ, ಕತ್ತರಿಸಲ್ಪಟ್ಟ ಕೈಯನ್ನು ಕೊಡೋ ಶಕ್ತಿ ಇದೆ, ಆ ಪಾಪ ತೆಗಿಬಾರ್ದಾಗಿತ್ತಾ, ಯಾಕೆ ರಾಜನ ಹತ್ರ ಕಳಿಸ್ತಿ ಅಂತ ಕೇಳ್ತಾರೆ. ನಿಮ್ಮ ಮಂತ್ರ ಹೇಳಿ ಪ್ರೋಕ್ಷಣೆ ಮಾಡೇ ಮುಗಿದೋಗ್ತಿತ್ತು. ಆರಾಮ ನಮ್ಮ ಜನ ಮಾಡ್ತಾರಲ್ಲ, ಮಾಡಬಾರದು ಮಾಡೋದು ಪವಮಾನ ಮಾಡಿ ಮುಗಿಸ್ಬಿಡೋದು ನಡಿ ಕೃಷ್ಣಾರ್ಪಣ ಅಂತ. ಪಾರಾಕುಂದ್ ಮಾಪ ಅಂತ ಹೇಳಿದ್ರೆ ಅದು ಆರಿತೆ ಮಾಡಿದ್ರೆ ವೀರಪ್ಪನ ನಿರಪರಾಜಿ ಆಗಿಬಿಡ್ತಾನೆ ಅಷ್ಟೇ ಕೊನೆಗೆ. ಎಲ್ಲ ಹೋಮ ಮಾಡಿಸ್ಬಿಟ್ರೆ ಮುಗಿದೋಗುತ್ತಲ್ಲಿಗೆ ನಡಿ ಅಂತ. ಆಗ ಇದನ್ನು ಕಲಿಬೇಕು ನಾವು. ಮಹಾಭಾರತ ಹೇಳುತ್ತದೆ ಮೂಢನಂಬಿಕೆ ಹೇಳೋ ಗ್ರಂಥ ಅಲ್ಲ ಅದು, ಮತ್ತು ಆಳವಾದ ವಿಶ್ಲೇಷಣೆ ಮಾಡ್ತಕ್ಕಂಥ ಗ್ರಂಥ. ನೋಡು ತಮ್ಮ, ಶಿಕ್ಷೆ ಕೊಡೋದು ನನ್ನ ಕೆಲಸ ಅಲ್ಲ, ರಾಜನ ಕೆಲಸ ಅಂತ ಹೇಳುತ್ತಾರೆ. ಶಿಕ್ಷೆ ನಾನು ಕೊಡ ಹಾಗಿಲ್ಲ, ನಾನು ತಪಸ್ವಿ, ನಾನು ಶಿಕ್ಷೆ ಕೊಡೋ ಹಕ್ಕು ನಂದಲ್ಲ, ರಾಜ ಶಿಕ್ಷೆ ಕೊಡಬೇಕು, ನ್ಯಾಯಾಲಯ ಶಿಕ್ಷೆ ಕೊಡಬೇಕು, ನಾನು ಕೊಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ರಾಜನ ಹತ್ರ ಕಳಿಸ್ತೇನೆ ಅಂತ ಹೇಳುತ್ತಾರೆ. ಮತ್ತೆ ಕೈ ನೀನು ಯಾಕೆ ಕೊಟ್ಟೆ ಅಂದ್ರೆ, ನನ್ನ ತಮ್ಮ ನೇನು, ಕೈ ಹೋಗಿದೆ, ಕರುಣೆ, ನಾನು ಕೈ ಕೊಟ್ಟೆ ಅಷ್ಟೇ. ನಾನು ಕೈ ಕೊಡೋ ಅನುಗ್ರಹ ನಾನು ಮಾಡಬಲ್ಲೇ ಹೊರತು ಅಧಿಕಾರದ ವ್ಯಾಪ್ತಿ ಬಂದಾಗ ನನ್ನದಲ್ಲ. ಆಗ ಅಣ್ಣ ಅಂತ ಅನುಗ್ರಹ ಮಾಡೋ ಅಂತ ಕೇಳಿದನಂತೆ. ಎಂಥ ಮುನಿಗಳಾಗ್ತಾರೆ ಗೊತ್ತಾ, ಇಬ್ರು ಕೂಡ ಶಂಖ ಒಂದು ಧರ್ಮಶಾಸ್ತ್ರವನ್ನು ಬರೀತಾನೆ, ತಮ್ಮ ಒಂದು ಧರ್ಮಶಾಸ್ತ್ರವನ್ನು ಬರೀತಾನೆ. ಅದು ಶಂಖ ಸ್ಮೃತಿ ಅಂತ ಅದಕ್ಕೆ ಹೆಸರು, ಲಿಖಿತ ಸ್ಮೃತಿ ಅಂತ ಅದಕ್ಕೆ ಹೆಸರು. ಇವತ್ತು ಸಿಗುತ್ತೆ ಸ್ಮೃತಿಗಳು, ಇವತ್ತು ಪ್ರಿಂಟ್ ಆಗಿ ಸಿಗುತ್ತೆ ಶಂಖ ಸ್ಮೃತಿ, ಲಿಖಿತ ಸ್ಮೃತಿ. ಯಾತಕ್ಕೆ ಬಳಕೆ ಬಂದು ಅಂತ ಆ ರೀತಿ ಬದುಕಿದವರು. ತಾವು ಏನನ್ನು ಹೇಳಿದ್ರೆ ಅದರಂತೆ ಬದುಕಿದ್ದರಿಂದ ಅಂಥ ಒಂದು ಮಹತ್ವ ಅವರಿಗೆ ಬಂದು ಶಂಖರಿಕಿತಕ ಸ್ಮೃತಿಕಾರರ ಸಾಲಿಗೆ ಸೇರಿಬಿಡ್ತಾರೆ. ಮನುಸ್ಮೃತಿ, ಯಜ್ಞವಲ್ಕ ಸ್ಮೃತಿ, ವರಾಚರ ಸ್ಮೃತಿ, ವಶಿಷ್ಠ ಸ್ಮೃತಿ, ವ್ಯಾಸ ಸ್ಮೃತಿ ಇದ್ದ ಹಾಗೆ ಶಂಖ ಸ್ಮೃತಿ, ಲಿಖಿತ ಸ್ಮೃತಿಗಳು ಬಳಕೆ ಬರೋಕ್ಕೆ ಕಾರಣ ಅದು ಪರಿಶುದ್ಧವಾದ ಜೀವನ ಕ್ರಮ. ತಮ್ಮ ಕರ್ತವ್ಯ ತಾವೇ ಮಾಡಬೇಕು, ಸ್ವಧರ್ಮವನ್ನೇ ಪಾಲಿಸಬೇಕು. ಹಿಂಸೆಗೆ ಯಾರು ಮಾಡಿದರೂ ಹಿಂಸೆ ಹಿಂಸೆಯೇ. ಒಂದು ಹಣ್ಣಿಗೆ ಶಿಕ್ಷೆ ಕೊಡಬೇಕಾದ್ರೆ ಇವತ್ತಿನ ನಾವು ದಿಸೆಯಲ್ಲಿ ಯೋಚನೆ ಮಾಡಿದರೆ ಬಹುಶಃ ಯಾರಿಗೂ ಕೈಯೇ ಇರಬಾರದು ಆ ಸ್ಥಿತಿ ಬಂದಿರುತ್ತದೆ ಬಹುಶಃ ಅಂತ ಕಾಣಿಸ್ತದೆ. ಕೈ ಕಾಲು ಯಾವುದೇ ಇರೋ ಸಂಭವ ಬರೋದಿಲ್ಲ. ಹೋಗಬಾರ್ದು ಯಾಕಂದ್ರೆ ಕಾಲು ಕತ್ತರಿಸಬೇಕು, ಮಾಡಬಾರ್ದು ಕೈ ಕತ್ತರಿಸಬೇಕು. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಕೃತಯೋಗ ಅನ್ನೋ ಮಾತು ಸುಮ್ಮನೆ ಬರಲಿಲ್ಲ. ಸತ್ಯವಾದಂತಹ ಒಂದು ಜನಗಳ ಈ ಮಾತನ್ನ ಹೇಳೋ ಅವರಿವರು ಹೇಳೋದಿಲ್ಲ, ಸ್ವತಃ ವೇದವ್ಯಾಸ ದೇವರು ಧರ್ಮರಾಜನಿಗೆ ಹೇಳ್ತಾರೆ ಈ ಕಥೆಯನ್ನು. ವೇದವ್ಯಾಸ ದೇವರು ಧರ್ಮರಾಜನಿಗೆ ಮಹಾಭಾರತ ಶಾಂತಿ ಪರ್ವದಲ್ಲಿ ಕಥೆಯನ್ನು ಹೇಳ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅಹಿಂಸೆಯ ಒಂದು ಕಾನ್ಸೆಪ್ಟ್ ನಮಗೆ ಎಷ್ಟು ದೊಡ್ಡದು. ಕೇವಲ ಅಣ್ಣನ ತೋಟದಲ್ಲಿ ಹಣ್ಣು ಕಿತ್ತಿದ್ದಕ್ಕೆ ಇಷ್ಟು ಶಿಕ್ಷೆ ಆಗೋದಾದ್ರೆ ಕಾಯಿನೇ ಕಿತ್ತು ಬಿಡ್ತಾರಲ್ಲ, ಕಿತ್ತ ಹಕ್ಕು ಅವನಿಗಿಲ್ಲಾಗ. ಕಾಯಿ ಕಿತ್ತು ಅಂತ ಹೇಗಾದ್ರೆ ಆಪರೇಷನ್ ಮಾಡಿದರೆ ಹೇವ ಹಾಗೆ, ಮತ್ತು ಕಾಯಿ ವ್ಯವಸ್ಥೆ ಕಿತ್ತಕ್ಕೆ ಬರೋದಿಲ್ಲ ಅದನ್ನ. ಭ್ರೂಣ ಹತ್ಯೆ ಮಾಡಿದ ಪಾಪ ಬರುತ್ತೆ ಅವರಿಗೆ, ಪೂರ್ತಿ ಬೆಳೆಯಬೇಕದು. ಒಂದು ಎಲೆ ಕಿತ್ತ ಹಕ್ಕು ನಮಗಿಲ್ಲ, ಯಾಕೆ ಎಲೆ ಇದ್ರೆ ತಾನೇ ಮುಂದೆ ಅದು ಹೂ ಬಿಡೋದು. ಹೂ ಕಿತ್ತ ಹಕ್ಕಿಲ್ಲ, ಅದು ಹಣ್ಣು ಬಿಡಬೇಕಲ್ಲ, ಅದಾಗಬೇಕಾದ್ರೆ ಮತ್ತೆ ಬರಬೇಕಲ್ಲ, ಆಗಲೂ ಹಕ್ಕಿಲ್ಲ, ಅದನ್ನ ಪೂಜೆಗೋಸ್ಕರ ನಿಶ್ಚಯ ಮಾಡಿ ತೆಗಿಬೇಕಾದ, ಇಲ್ಲಿ ತೆಗಲಕ್ಕೆ ಬರೋದಿಲ್ಲ. ಅದು ನೈವೇದ್ಯವನ್ನೇ ಮಾಡಬೇಕು ದೇವರಿಗೆ, ಅದು ಪ್ರಸಾದವನ್ನ ತಗೋಬೇಕೇ ಹೊರತು ಮೊದಲು ತಿನ್ನೋ ಹಕ್ಕು ಯಾರಿಗೂ ಇಲ್ಲವೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಮೊದಲು ತಿನ್ನೋ ಹಕ್ಕು ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ, ಜಗತ್ ಭಗವಂತ ಅರ್ಪಿಸಬೇಕಷ್ಟೇನೆ. ಇದು ಅಹಿಂಸೆಯ ಆಳವಾದ ವಿಶ್ಲೇಷಣೆ. ಇನ್ನು ತುಂಬಾ ಇದೆ, ಒತ್ತಾಗಿದೆ. ನಾಳೆ ದಿವಸ ಇದು ಸಮತ ಅಂದ್ರೆ ಏನು, ತುಷ್ಟಿ, ತಪಃ, ದಾನಂ, ಯಶ, ಆಯಶ, ಇದೆಲ್ಲ ಅದನ್ನು ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಶ್ರೀಯತಾಶಯ. ಭಗವತೇ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾಂ. ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಗುಡಗಡ ದಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಸ್ವತಃ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ವಿಭೂತಿಯೋಗ ಅಂತಕ್ಕಂಥ 10ನೇ ಅಧ್ಯಾಯದಲ್ಲಿ ತನ್ನ ವಿಶಿಷ್ಟವಾದಂಥ ಭೂತಿ, ಮಹಾದ್ಭೂತಿ ಅಂದರೆ ಮಹಾತ್ಮ್ಯ ಅಂತ ಅರ್ಥ, ವಿಶಿಷ್ಟವಾದ ಮಹಾತ್ಮ್ಯವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ತಾನು ಅಜ, ಅನಾದಿ, ಲೋಕ ಮಹೇಶ್ವರ ಮೊದಲಾದ ರೀತಿಯಲ್ಲಿ ತಿಳ್ಕೊಂಡ್ರೆ ಮಾತ್ರವೇ ಸದ್ಗತಿ. ದೇವರನ್ನ ಸಾಮಾನ್ಯತಾ ದೇವರು ಅಂತ ತಿಳ್ಕೊಂಡ್ರೆ ಸಾಲದು. ದೇವರು ಎಂಬುದನ್ನು ಸ್ಪಷ್ಟ ಅರ್ಥ ಮಾಡಿಕೊಳ್ಳಬೇಕು. ಆತ ಅಜ, ಅನಾದಿ, ಸರ್ವಲೋಕ ಮಹೇಶ್ವರ ಅಂತ ಯಾರು ಭಾವಿಸ್ತಾರೆ ಸರಿಯಾಗಿ ತಿಳಿತಾರೆ. ಅಂಥವನು ಸರ್ವ ಪಾಪೈಹಿ ಪ್ರಭುಚ್ಯತೆ, ಎಲ್ಲ ಪಾಪಗಳಿಂದ ಪರಿಹಾರವನ್ನು ಕಾಣುತ್ತಾನೆ ಅಂತ ಹೇಳಿ ಮುಂದೆ ಬುದ್ಧಿರ್ ಜ್ಞಾನಂ ಮಸಂ ಮೋಹ ಕ್ಷಮಾ ಸತ್ಯಂ ತಮಃ ಸುಖಂ ದುಃಖಂ ಭವೋ ಭಾವೋ ಭಯಂಚಾಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಾ ಭೂತಾನ ಮತ್ತ ಏವ ಪೃಥಗ್ವಿಧಾಃ. ಇದರಲ್ಲಿ ತನ್ನ ವ್ಯಾಪ್ತಿ ಎಷ್ಟು ಶ್ರೇಷ್ಠವಾದದ್ದು. ಒಬ್ಬ ದೊಡ್ಡ ವ್ಯಕ್ತಿ ರಾಜ ಮಹಾರಾಜ ಎಲ್ಲ ಒಂದು ಕಡೆ ಇದ್ದು ಬಿಟ್ಟಿರ್ತಾನೆ. ಜನಗಳ ಸಂಪರ್ಕ ಅವನಿಗೆ ಬೇರೆ ರೀತಿಯಲ್ಲಿ ಆಗಬೇಕೇ ಹೊರತು ನೇರ ಸಂಪರ್ಕ ಪ್ರತಿಯೊಬ್ಬರ ಸಂಪರ್ಕ ಇರೋ ಸಂಭವ ಇಲ್ಲವೇ ಇಲ್ಲ. ಮುಖ್ಯಸ್ಥರ ಸಂಭವನೇ ಪೂರ್ಣ ಇರೋದಿಲ್ಲ. ಆದರೆ ಪರಮಾತ್ಮ ಅಂಥ ಸ್ವಾಮಿ ಅಲ್ಲ, ಸರ್ವ ನಿಯಾಮಕ ಅಂತ ಹೇಳ್ತಾರೆ. ತೇನ ವಿನಾ ತೃಣಮಪಿ ನ ಚಲತಿ. ಅವರ ಅನುಗ್ರಹವಿಲ್ಲದೇನೆ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಮಹಾತ್ಮ್ಯ ಪರಮಾತ್ಮನದು. ಅದಕ್ಕೆ ಹಿಡಿತ ಹೊರಗಿನ ಪದಾರ್ಥಗಳಿರಲಿ, ಒಳಗಿನ ಪದಾರ್ಥಗಳೆಲ್ಲ ಹೇಗೆ ಭಗವಂತನಿಂದ ನಿಯಂತ್ರಿತವಾಗಿದೆ ಅಂತ ಹೇಳಿದರು. ಸರ್ವಲೋಕ ಮಹೇಶ್ವರಂ ಅಂತೇನು ಹೇಳಿದರು, ಅದರ ವಿವರಣೆ ಇದೆ ಎಲ್ಲ ಕೂಡ. ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮ ಸತ್ಯಂ ತಮಃ ಶಮಃ ಇವೆಲ್ಲ ಭವಂತಿ ಭಾವಾಹ ಅಂತ ಹೇಳಿದ್ದಾರೆ. ಭಾವ ಅಂದರೆ ಧರ್ಮಗಳು ಅಂತ, ಪ್ರಾಪರ್ಟೀಸ್. ಇವೆಲ್ಲ ಗುಣಗಳೆಲ್ಲ ಸಹ ಸುಖಂ ದುಃಖಂ ಭಯಂ ಭವ ಭಾವ ಭಯಂಚ ಅಭಯಮೇವ ಚ. ಭಯ ಅಭಯ ಎಲ್ಲವೂ ಸಹ ನನ್ನಿಂದನೇ ಆಗ್ತಾ ಇದೆ. ಅಹಿಂಸಾ, ಆಗ ಅಹಿಂಸಾ ಶಬ್ದಕ್ಕೆ ಅರ್ಥ ನೋಡಿದ್ದೇವೆ. ಅಹಿಂಸೆ ಶ್ರೇಷ್ಠವಾದಂಥ ಒಂದು ಗುಣ. ಅದೆಲ್ಲರಿಗೂ ಅದು ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ಅದು ಒಂದು ವಿಶಿಷ್ಟವಾದ ದೈವೀ ಸಂಪತ್ತು. ನಿನ್ನೆ ನಾವು ಶಂಖಲಿಖಿತರ ಕಥೆಯಲ್ಲಿ ನೋಡಿದ ಹಾಗೆ ಹಿಂಸೆಯನ್ನು ಯಾರನ್ನು ಹೊಡೆಯೋದು ಹಿಂಸೆ ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇನೆ. ಹೊಡೆದರೆ ಬಡದರೆ ಕೊಂದರೆ ಇದನ್ನು ಹಿಂಸೆ ಅಂತ ಭಾವಿಸಿಬಿಟ್ಟಿದ್ದೇವೆ. ಆದರೆ ಸಸ್ಯಗಳಿಗೆ ಮಾಡ್ತಕ್ಕಂಥ ಒಂದು ನೋವು ಕೂಡ ಹಿಂಸೆ ಅಂತ ಕರೆದಿದ್ದಾರೆ ಶಾಸ್ತ್ರದೊಳಗೆ. ಹೂ ಬಿಡಿಸೋದು, ಎಲೆ ಕಿತ್ತೋದು, ಅದೆಲ್ಲ ಯಾತಕ್ಕೆ? ಈ ಪೈರು ಬೆಳೆದ ಮೇಲೆ ಕೊಯ್ಯೋದು, ಅದನ್ನು ಮನೆ ತಂದು ಹೆಚ್ಚೋದು, ಅದನ್ನು ಹುರಿಯೋದು, ಕರಿಯೋದು, ಬೇಯಿಸೋದು ಏನು ಮಾಡ್ತೇವೆ, ಅದೆಲ್ಲ ಹಿಂಸೆ ಅಂತ ಕರೆದಿದ್ದಾರೆ. ಅದೆಲ್ಲ ಹಿಂಸೆಯೇ. ಉಸಿರಾಟದ ಕಾಲಕ್ಕೆ ಹಿಂಸೆ ಆಗ್ಬೋದು ಅಂತ ಹೇಳಿ, ಉಸಿರಾಟದ ಕಾಲಕ್ಕೆ ಹಿಂಸೆ ಆಗಬಹುದು, ನಡೆದಾಡಬೇಕಾದ ಹಿಂಸೆ ಆಗಬಹುದು. ಅದಕ್ಕೆ ಮನುಸ್ಮೃತಿಯಲ್ಲಿ ಭಾಗವತದಲ್ಲಿ ದೃಷ್ಟಿಪೂತಂ ನೆಸೆಯತ್ ಪಾದಂ, ಸರಿಯಾಗಿ ನೋಡಿ ಯಾವ ಪ್ರಾಣಿಗಳು ಇಲ್ಲ ಅಂತ ಖಚಿತ ಮಾಡಿಕೊಂಡು ಕಾಲಿಡಿ. ನಮ್ಮ ಕಾಲಿನ ಒಂದು ಪೆಟ್ಟಿಗೆ ಪ್ರಾಣಿಗಳು ಸಾಯೋದು ಬೇಡ ಅನ್ನೋ ಎಚ್ಚರಿಕೆಯನ್ನು ಅಲ್ಲಿ ಕೊಟ್ಟಿದ್ದ. ಆದ್ದರಿಂದಲೇ ನಮ್ಮಲ್ಲಿ ಇದೆಲ್ಲ ನಾವು ಅನುಸರಿಸಕ್ಕೆ ಹೊರಟ್ರೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತದೊಳಗೆ. ಹಿಂಸೆ ಮಾಡಬಾರದು ಅಂತಾದರೆ ಇವತ್ತು ಬೆಳೆ ಆಗಿಲ್ಲ, ಕೊಯ್ಯೋ ಆಗಿಲ್ಲ, ಹುರಿಯೋ ಆಗಿಲ್ಲ, ಬೇಯಿಸೋ ಆಗಿಲ್ಲ, ಏನು ಮಾಡಾಗಿಲ್ವಲ್ಲ ಅಂತ ಕೇಳಿದರೆ ಅದಕ್ಕೆ ನಮ್ಮಲ್ಲಿ ಈ ವೈಶ್ವದೇವ ಅನ್ನೋ ಪದ್ಧತಿ ಬಂತು. ವೈಶ್ವದೇವವನ್ನು ಮಾಡೋದ್ರಿಂದ ಈ ಪಂಚಸೂರ ಗೃಹಸ್ಥಸ್ಯ, ನಾವು ಮಾಡ್ತಕ್ಕಂಥ ಹಿಂಸೆಗಳೆಲ್ಲ ಪರಿಹಾರವಾಗ್ತದೆ ಅಂತ ಹೇಳುತ್ತಾರೆ. ಇಲ್ಲದೆ ಹೋದ್ರೆ ನಾವು ಹಿಂಸೆ ಮಾಡ್ಕೊಂಡು ಬದುಕಿದ ಹಾಗೆ ಲೆಕ್ಕೈ. ಯಾವ ಹಿಂಸೆಯನ್ನು ಮಾಡಿದರೆ ಮಾಡಲೇಬಾರ್ದೋ, ಬಿಟ್ಟರೆ ನಡೆಯುತ್ತೋ, ಒಂದು ಮಾಡಲೇಕೂಡುದು. ಕೆಲವು ಹಿಂಸೆ ಅನಿವಾರ್ಯವಾಗ್ತದೆ ಕೆಲವು ಸಲ. ಉದಾಹರಣೆಗೆ ಬದುಕಲಿಕ್ಕೆ ಆಹಾರದಿಂದ ಬದುಕೋ ಮನುಷ್ಯ ಸಾಧ್ಯ ಇಲ್ಲವೇ ಇಲ್ಲ. ಆದರೆ ನಾವು ಪೈರು ಬೆಳಿಬೇಕಾಗತ್ತೆ, ತಿನ್ನಬೇಕಾಗತ್ತೆ, ಹುರಿಬೇಕು, ಕರಿಬೇಕೆಲ್ಲ ಮಾಡಲೇಬೇಕು. ಅವನು ಅನಿವಾರ್ಯವಾದ ಹಿಂಸೆ ಇದೆ. ಬರುತ್ತೆ ಇದರ ಪರಿಹಾರಕ್ಕೆ ವೈಶ್ವದೇವಾದಿಗಳನ್ನು ಹೇಳುತ್ತಾರೆ ಇದರ ಪರಿಹಾರಕ್ಕೆ. ಆದರೆ ಇನ್ನು ಹಿಂಸೆನೇ ಮಾಡಬೇಕು, ಹಿಂಸೆ ಮಾಡೋ ನೆಸೆಸಿಟಿನೇ ಇಲ್ಲ. ಅಂಥವತ್ತಲ್ಲಿ ಹಿಂಸೆ ಮಾಡ್ತಾರೆ ಅಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಅಲ್ಲ, ಅದಕ್ಕೆ ಪರಿಹಾರ ಇಲ್ಲ. ಯಾವ ಹಿಂಸೆ ನಮ್ಮ ಅತ್ಯಂತ ಅನಿವಾರ್ಯವಾದ ರೀತಿ, ಡಾಕ್ಟರ್ ಇದ್ದಾರೆ ಇಂಜೆಕ್ಷನ್ ಕೊಡಲೇಬೇಕಾಗಿದೆ ಈಗ, ಅವಾಗ ಹಿಂಸೆ ಆಗೇ ಆಗುತ್ತೆ. ಆ ಹಿಂಸೆಯ ಪರಿಹಾರಕ್ಕೆ ಮಾರ್ಗ ಇದೆ. ಆದರೆ ಸುಮ್ಮನೆ ತನಗೆ ಗಿರಾಕಿಗಳು ಬಂದಿಲ್ಲ ಅಂತ ಆಪರೇಷನ್ ಮಾಡಿ ಶುರು ಮಾಡಿಬಿಟ್ರೆ ಏನು ಮಾಡಬೇಕು? ಆಪರೇಷನ್ ಕೇಸ್ ಅಲ್ಲಾಡುವುದು, ಸುಮ್ಮನೆ ಆಪರೇಷನ್ ಮಾಡೋದಷ್ಟೇ. ಅದು ಭಾಳ ವ್ಯಕ್ತಿಯಿಂದ ಗಿರಾಕಿಗಳ ಬಂದು ಸಿಕ್ಕವನು ಆಸಾಮಿ ಅಂತ ಮಾಡಿದರೆ ಮಹಾ ಹಿಂಸೆ ಅದು ಬಂದು ಆ ಪಾಪ ಹೋಗೋದೇ ಇಲ್ಲ ಅವನಿಗೆ. ಅದರಿಂದ ಈ ಅರ್ಥ ಯೋಚನೆ ಮಾಡಿದರೆ ಪ್ರತಿ ಹಂತದಲ್ಲೂ ಕೂಡ ಅಹಿಂಸೆಯ ತತ್ವ ಭಾಳ ವಿಶಿಷ್ಟವಾದ ತತ್ವ ಗಮನಿಸಬೇಕು ನಾವು. ಕೃಷ್ಣ ಹೇಳ್ತಾರೆ ಯುದ್ಧ ಮಾಡೋ ಅರ್ಜುನ ಅಂತ ಹೇಳ್ತಾನೆ, ಅಹಿಂಸೆ ದೊಡ್ಡ ಧರ್ಮ ಅಂತ ಹೇಳ್ತಾನೆ. ಅನೇಕರಿಗೆ ಗೊಂದಲ ಉಂಟಾಗೋದುಂಟು, ಅನೇಕರು ಗೊಂದಲ ಉಂಟಾಗಿ ಭಗವದ್ಗೀತೆ ಒಂದಕ್ಕೆ ಹೋದ್ರೆ ತುಂಬ ಗೊಂದಲಕ್ಕೊಳಗಾಗಿಬಿಟ್ಟಿದ್ದಾರೆ. ಉತ್ತರ ಕೊಡಲಿಕ್ಕೆ ಅವರಿಗೆ ಬರಲಿಲ್ಲ ಬಹಳ ಜನಕ್ಕೆ. ಕೃಷ್ಣ ಅಹಿಂಸೆಯನ್ನು ಇಲ್ಲಿ ಹೇಳ್ತಾರೆ, ಮುಂದೆ ಅನೇಕ ಸತ್ತ ಅಹಿಂಸೆಯ ಬಗ್ಗೆ ಹೇಳ್ತಾನೆ. ಆದರೆ ಯುದ್ಧ ಮಾಡೋ ಅರ್ಜುನ ಅಂತ ಹೇಳ್ತಾರೆ. ಯುದ್ಧ ಅಂದರೆ ಬರೀ ಹಿಂಸೆ ಇಲ್ಲ, ಬಹುಶಃ ಮನುಷ್ಯ ಮಾಡಬಹುದಾದ ಪರಮಾವಧಿ ಹಿಂಸೆಯಲ್ಲಿ ಯುದ್ಧ ಸೇರ್ತಾ ಇದೆ. ಅದನ್ನು ಮಾಡು. ಅದು ಮಹಾಭಾರತ ಯುದ್ಧದಲ್ಲಿ ಸತ್ತವರ ಸಂಖ್ಯೆ ಅಂತೂ ತೀರ ಅಗಾಧವಾದ ಸಂಖ್ಯೆ. ಆದರೆ ಅದನ್ನು ಹಿಂಸೆ ಅಂತ ಮೇಲ್ನೋಟ ನಮಗೆ ಅನಿಸುತ್ತೆ. ಆದರೆ ಭಗವದ್ಗೀತೆ ಹೇಳ್ತಾ ಅದು ಹಿಂಸೆಯಲ್ಲ. ಯಾವ ಹಿಂಸೆ ಅನಿವಾರ್ಯವೋ ಅದು ಹಿಂಸೆಯಲ್ಲ, ಅದು ಪರಿಹಾರ ಇದೆ. ಮತ್ತೆ ಯಾವ ಹಿಂಸೆ ಮಾಡದೆ ಹೋದರೆ ಜನ ಬದುಕೋದಿಲ್ಲ, ಹಿಂಸೆ ಮಾಡಲೇಬೇಕಾಗುತ್ತೆ. ಆಪರೇಷನ್ ಮಾಡದೆ ಹೋದರೆ ಹೋಗಿ ಬದುಕೋದಿಲ್ಲ, ಆಪರೇಷನ್ ಮಾಡಲೇಬೇಕು, ಅದು ಹಿಂಸೆಯಲ್ಲ. ಆ ದುರ್ಯೋಧನಾದಿಗಳು ಸಾಯದೆ ಹೋಗಿದ್ದರೆ ಅದೇ ಹಿಂಸೆ ಜನಗಳಿಗೆ. ಅವರ ಆಳ್ವಿಕೆಯಲ್ಲಿ ಜನಗಳು ಸತ್ ಸತ್ ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರನ್ನು ಕೊಂದರೆ ಜನರಿಗೆ ಅಹಿಂಸೆ ಆಗುತ್ತಾದ್ದರಿಂದ ಅದು ಅಹಿಂಸೆನೇ ಅಂತ ಕರೀತಾರೆ. ಅದು ಹಿಂಸೆಯ ಪರಿಣಾಮವನ್ನು ಕೂಡ ನೋಡಬೇಕು ನಾವು. ಈ ಜೈನ ಮತ ಮೊದಲಾದ ಮತಗಳಲ್ಲಿ ಹಿಂಸೆಯನ್ನು ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಅಷ್ಟೇ ನೋಡ್ತಾರೆ. ಆದರೆ ಹಿಂಸೆ ರಿಲೇಟಿವ್ ಸೆನ್ಸ್ ಅಲ್ಲಿ ನೋಡಬೇಕಾದ ಪದ ಅದು. ಒಂದು ಅಬ್ಸಲ್ಯೂಟ್ ಹಿಂಸೆ ಇಂಪಾಸಿಬಲ್, ಅದು ಇಂಪಾಸಿಬಲ್ ಆದಮೇಲೆ ನಾವೇನು ಮಾಡಬೇಕಾಗ ರಿಲೇಟಿವ್ಲಿ ನೋಡಬೇಕು. ಇಲ್ಲಿ ನೋಡಲಿಕ್ಕೆ ಹೊರಟಾಗ ಯುದ್ಧದಿಂದ ಆ ಹಿಂಸೆ ಆಗೋದು ನಿಶ್ಚಿತ, ಆದರೆ ಜನಕ್ಕಾಗ ಪರಿಣಾಮ ತುಂಬ ಹಿಂಸಾತ್ಮಕ ಪರಿಣಾಮವಾದ್ದರಿಂದ ಅದಕ್ಕೆ ಮಹತ್ವ ಕೊಡಿ ಅಂತ ಹೇಳಿದ್ದ. ಈ ಜೈನರಿಗೂ ನಮ್ಮ ವೈದಿಕ ಧರ್ಮಕ್ಕಿರೋ ಮೂಲಭೂತ ವ್ಯತ್ಯಾಸ ಇಷ್ಟು. ಅವರ ಅಹಿಂಸೆ ಅಬ್ಸಲ್ಯೂಟ್ ಅಹಿಂಸೆ, ಉಸಿರಾಡಿದ್ರು ಪ್ರಾಣಿಗಳು ಸಾಯುತ್ತೆ ಅಂತ ಮೂಗು ಬಟ್ಟೆ ಕಟ್ಟಿಕೊಡ್ತಕ್ಕಷ್ಟರ ಮಟ್ಟಿಗೆ ಅವರು ಯೋಚನೆ ಮಾಡ್ತಾರೆ. ಇಷ್ಟ ಆದ್ರೂ ತಪ್ಪಿಸಕ್ಕೆ ಬರುತ್ತಾ, ಓಡಾಡಿ ಬಿಡಕ್ಕಂತೂ ಬರೋದಿಲ್ಲವಲ್ಲ, ಅಲ್ಲಿ ಸತ್ಯ ಸಾಯ್ತಾರೆ. ಅದು ಇಂಪ್ರಾಕ್ಟಿಕಬಲ್, ಅದು ಇಂಪ್ರಾಕ್ಟಿಕಬಲ್ ಅಹಿಂಸೆ, ಅದನ್ನು ಭಗವದ್ಗೀತೆ ಹೇಳೋದಿಲ್ಲ. ಇನ್ನೊಂದು ಕಡೆಗೆ ಕೆಲವು ಧರ್ಮಗಳಲ್ಲಿ ಹಿಂಸೆ ಭಾರಿ ಪ್ರಧಾನ, ಹಿಂಸೆ ಮಾಡಿಯೇ ಬದುಕಬೇಕು ಅಂತ ಒಂದು ವಿಚಿತ್ರವಾದಂಥ ಪ್ರವೃತ್ತಿ. ಹಿಂಸೆ, ಹಿಂಸೆ ಅತಿರೇಕ ಒಂದು ಕಡೆಗೆ, ಅಹಿಂಸೆ ಅತಿರೇಕ ಇನ್ನೊಂದು ಕಡೆಗೆ, ಎರಡೂ ಸರಿಯಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಆದ್ದರಿಂದ ಯಾವ ಹಿಂಸೆ ಬಿಟ್ಟರೆ ನಡೆಯುತ್ತೆ ಅದನ್ನು ಬಿಟ್ಟೇ ಬಿಡಬೇಕು. ಆದರೆ ಯಾವ ಹಿಂಸೆಯಿಂದ ಫಲಿತಾಂಶ ಒಳ್ಳೇದಾಗುತ್ತೋ ಆ ಹಿಂಸೆಯನ್ನು ಮಾಡಿ ಒಟ್ಟು ಜನಗಳ ಅಹಿಂಸೆಗೆ ಕಾರಣವಾಗಬೇಕು ಅನ್ನೋದು ಭಗವದ್ಗೀತೆಯ ಸಂದೇಶ. ಆದ್ದರಿಂದನೇ ಭಗವದ್ಗೀತೆಯಲ್ಲಿ ಅಹಿಂಸೆಯನ್ನು ಹೆಡುತ್ತಾ ಯುದ್ಧ ಮಾಡು ಅಂತ ಹೇಳೋದು, ಅದು ವಿರೋಧ ಅಲ್ಲ, ಅದು ಒಂದು ಕಾಂಟ್ರಡಿಕ್ಷನ್ ಅಲ್ಲ, ಒಟ್ಟಾಗಿ ತಾತ್ಪರ್ಯ ಒಂದೇ. ನೀನೇನಾದರೂ ಯುದ್ಧ ಮಾಡದೆ ಹೋದರೆ ದುರ್ಯೋಧನಾದಿಗಳು ಹೆಚ್ಚುತ್ತಾರೆ, ಅವರ ಆಳ್ವಿಕೆಯಲ್ಲಿ ಜನ ಸಾಯ್ತಾರೆ, ಇವ್ರನ್ನ ಕೊಂದ್ರೆ ಅವರು ಬದುಕ್ತಾರಾದ್ದರಿಂದ ಈ ಹಿಂಸೆ ನಿಜವಾದ ಅಹಿಂಸೆಯಲ್ಲಿ ಪರ್ಯವಸಾನವಾಗೋದ್ರಿಂದ ಇದು ಅಹಿಂಸೆಯೇ, ಇದು ಅರ್ಥ. ಇದು ರಾಗರ್ಥ ಮಾಡಲಿಲ್ಲ. ಇತ್ತೀಚಿನ ಅನೇಕರಿಗೆ ಭಗವದ್ಗೀತೆ ಬಿಡ್ಲಕ್ಕೂ ಸಾಧ್ಯ ಇಲ್ಲ, ಒಪ್ಪಲಕ್ಕೂ ಸಾಧ್ಯ ಇಲ್ಲದ ಗೊಂದಲ. ಅದಕ್ಕೇನು ಮಾಡಿಬಿಟ್ರು, ಕೃಷ್ಣ ಅರ್ಜುನಿಗೆ ಯುದ್ಧ ಮಾಡೋ ಅಂತ ಯಾತಕ್ಕೆ ಹೇಳ್ತಾನೆ ಅಂದರೆ ಕೃಷ್ಣನಿಗೆ ಯುದ್ಧ ಬೇಕಿಲ್ಲ, ಶುರುವಾಗಿದೆ ಏನು ಮಾಡೋದು, ಆದ್ದರಿಂದ ಮಾಡ್ಕೊಂಡು ಹೋಗು ಅಂತ ಅಷ್ಟೇ ಅರ್ಥ. ಅಂದರೆ ಕೃಷ್ಣನಿಗೆ ಹೆಲ್ಪ್ಲೆಸ್ನೆಸ್, ಕೃಷ್ಣನೇ ಹೆಲ್ಪ್ಲೆಸ್ ಆದ ಅಂತ ಅರ್ಥ ಬಂದುಬಿಡುತ್ತೆ. ಅವರು ದೃಷ್ಟಾಂತ ಎಂಥದ್ದು ಕೊಡ್ತಾರೆ ಅಂದರೆ ಹತ್ತು ಬಾರ್ದ ಹತ್ಯೆಯಾಗಿಬಿಟ್ಟಿದೆ, ರಾಂಗ್ ಬಸ್ ಹತ್ಯೆಯಾಗಿಬಿಟ್ಟಿದೆ, ತಟ್ಟ ಆಡಿದ್ರೆ ಕೈಕಾಲು ಮುರಿದೋಗುತ್ತೆ, ನೆಕ್ಸ್ಟ್ ಸ್ಟಾಪ್ವರೆಗೂ ಕಂಟಿನ್ಯೂ ಮಾಡೋ ಟೈಪು ಅಂತ, ನೆಕ್ಸ್ಟ್ ಸ್ಟಾಪ್ವರೆಗೂ ಇಳಿದು ಆದರೆ ಇಳಿದೋಗ್ಬಿಟ್ರೆ ಹಾಗೋ ಹಾಕಿ. ಆದರೆ ಇದು ಸ್ಟಾತಿನ ಪ್ರಶ್ನೆ ಬಂದಿಲ್ಲ, ಯುದ್ಧದಲ್ಲಿ ಕೊನೆವರೆಗೆ ಹೋಗೋದ್ರಿಂದ ಸ್ಟಾತಲ್ಲಿ ಬಂತ. ಅದಕ್ಕೀಗ ಇತರ ಸಂದೇಶ ಅದಲ್ಲ, ಹಿಂಸೆ ಮಾಡಲೇಬೇಕು. ಆ ಹಿಂಸೆಯಿಂದ ಹಿಂಸೆಯ ಪರಿಣಾಮ ಬರಲೇಬೇಕು. ಇಂಜೆಕ್ಷನ್ ಕೊಟ್ಟ ಹಿಂಸೆ ಆಯಿತು, ರೋಗದಿಂದ ಬಳಲ್ತಿದ್ದ ರೋಗ ಹೊರಟೋಯ್ತು, ಎಷ್ಟು ಸುಖ ಆಯ್ತು ಅವ್ರಿ ಡಾಕ್ಟರ್, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳುತ್ತ, ಎಷ್ಟೊಳ್ಳೆ ಕೆಲಸ ಮಾಡಿದ್ರಿ. ಆ ರೋಗಿ ಒಪ್ಕೊಂಡ್ಬಿಡ್ತಾನೆ, ಯಾವನ ಮೇಲೆ ಹಿಂಸೆ ಆಗಿದೆ ಅಂತ ನಮ್ಮ ನೋಡ್ತಾ ಇದ್ದೇವೆ. ಆ ಹಿಂಸಿಸಲ್ಪಟ್ಟ ವ್ಯಕ್ತಿ ಹೇಳ್ತಾನೆ ನನ್ನ ಹಿಂಸೆ ಪರಿಹಾರವಾಯಿತು ಅಂತ ಹೇಳುತ್ತಾರೆ. ಈ ಯೋಚನೆ ಬೇರೆಯವರು ಮಾಡಲಿಲ್ಲ, ಜೈನ ಮತ ಬದಲಾದ ಮತಗಳಲ್ಲಿ ಈ ಆ್ಯಂಗಲ್ ಯೋಚನೆ ಮಾಡಲೇ ಇಲ್ಲ ಅವರು. ಆದರೆ ಭಗವದ್ಗೀತೆ ಹೇಳ್ತಕ್ಕಂಥ ಹಿಂಸೆ, ವೈದಿಕವಾದ ಹಿಂಸೆ, ಅದು ಒಟ್ಟು ನಿಜವಾದ ಅರ್ಥದಲ್ಲಿ ಅಹಿಂಸೆ. ಆದ್ದರಿಂದ ಅಹಿಂಸಾ ಸಮತ ತುಷ್ಟಿ ತಪೋದಾನಂ ಯಶೋ ಅಯಶಃ. ಮುಂದೆ ಸಮತಾ, ಮುಂದಿನ ಪ್ರಶ್ನೆ ಸಮತ, ಸಮವಾಗಿ ನೋಡುವಿಕೆ ಹಿಂದೆ ಬಂದಿದೆ. ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾಹ ಸಮದರ್ಶಿನಃ. ಅಲ್ಲಿ ಸಮತ ಅನ್ನೋ ಪದ ಬಂದಿದೆ. ವಿಷ್ಣು ಸಹಸ್ರನಾಮದಲ್ಲೇನೆ ಸಮಹ ಅಂತ ವಿಷ್ಣುವಿನ ಬಗ್ಗೆ ಬಂದಿದೆ, ಪರಮಾತ್ಮ ಸಮ ಅಂತ ಕರೆದಿದ್ದಾರೆ. ಮತ್ತು ಒಬ್ಬ ಅಧ್ಯಾಪಕ ಎಲ್ಲರಿಗೂ ಸಮವಾಗಿದ್ದಾನೆ, ಒಬ್ಬ ಪರೀಕ್ಷಕ ಎದುರಿಗೂ ಸಮವಾಗಿದ್ದಾನೆ, ವ್ಯಾಪಾರಿ ಸಮವಾಗಿದ್ದಾನೆ, ಈ ಪದನ ಉಪಯೋಗಿಸ್ತಾನೆ ಇರ್ತೇವೆ. ಆ ಸಮಸ್ಯ ಭಾವ ಸಮತ, ಸಮವಾಗಿರುವಿಕೆ ಅಂತ ಅರ್ಥ. ಸಮವಾಗಿರುವಿಕೆ ಇದೊಂದು ಒಟ್ಟು ವಿಶಿಷ್ಟವಾದ ಗುಣ. ಅಂದರೆ ಪಾರ್ಶಿಯಾಲಿಟಿ ಇಲ್ಲದೆ ಇರೋದು ಅಂತ ಅರ್ಥ, ಪಕ್ಷಪಾತವನ್ನು ಮಾಡದಿರುವಿಕೆ ಅಂತ ಅರ್ಥ. ಉದಾಹರಣೆ, ಧೃತರಾಷ್ಟ್ರ ಸಮವಾಗಿಲ್ಲ, ಈಗ ತನ್ನ ಮಕ್ಕಳಿಗೆ ಬೇರೆ ಲೆಕ್ಕ, ಪಾಂಡವರಿಗೆ ಬೇರೆ ಲೆಕ್ಕ. ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಕೌರವರನ್ನ ತನ್ನವರು ಅಂತ ನೋಡ್ತಾನೆ, ತನ್ನ ಮಕ್ಕಳನ್ನು ಪರಕೀಯರನ್ನಾಗಿ ಕಾಣುತ್ತಾನೆ, ಅವನಲ್ಲಿ ಸಮತ್ವ ಇಲ್ಲ. ಆದ್ದರಿಂದ ನಾವು ದುಃಖ ಅನುಭವಿಸಬೇಕಾಯಿತು. ನಿಜವಾದ ಅರ್ಥರೇ ಅವರಿಗೆ ಅರ್ಧರಾಜ್ಯ, ಇವರಿಗೆ ಅರ್ಧರಾಜ್ಯ, ಸಮಸ್ಯೆ ಬರ್ತಿರಲಿಲ್ಲ. ಎಲ್ಲ ತನ್ನ ಮಕ್ಕಳಿಗೆ ಅಂತಕ್ಕಂಥ ಒಂದು ಕೆಟ್ಟ ಭಾವವನ್ನು ಹೊಂದಿದ್ದಕ್ಕೆ ಸಮತ್ವ ಕಳ್ಕೊಂಡು ಬಿಟ್ಟ. ಈ ಸಮತ ಅನ್ನೋ ಗುಣ ನನ್ನಿಂದ ಬರುತ್ತೆ ಹೊರತು ದೇವರ ಅನುಗ್ರಹ ಇಲ್ಲದ ಹೋದರೆ ಬರೋದಿಲ್ಲ. ಸಮತ ಮತ್ತು ಎಲ್ಲರಲ್ಲೂ ಕೂಡ ದೇವರನ್ನು ಕಾಣಬೇಕು. ದೇವರಿದ್ದಾರೆ ಎಲ್ಲರಲ್ಲೂ, ಎಲ್ಲರೂ ದೇವರಲ್ಲ.